ಅವಳ ಚಿತ್ರಗಳು ಚಿತ್ರಗಳು ಅಂಬೋದು ಕರೆಕ್ಟ್, ಆದ್ರೆ ಜೀವಂತ ಪಾತ್ರ ಅಂಬೋದು ಸುಳ್ಳು. ಅದೇ ರೀತಿನೇ ಇದೆ ಇವತ್ತು ಲೋಕದ ಸಂಸ್ಕಾರ ಮಾತ್ರ ಪಾತ್ರ. ಮತ್ತೆ ಸ್ಕ್ರೀನೇ ಗೊತ್ತಾಯ್ತಾ, ಸ್ಕ್ರೀನ್ ಅಷ್ಟೇ, ಸ್ಕ್ರೀನ್ ಎಲ್ಲ ಕಾಣ್ತಾ ಇರುತ್ತೆ. ಮತ್ತೆ ಮನಸ್ಸಿನವರಿಗೆ ಪರಮಾತ್ಮ ಎಲ್ಲವನ್ನೂ ತೋರಿಸಿಬಿಟ್ಕೊಂಡು ಮನಸ್ಸು ಎಲ್ಲಿ ಹಾಕ್ತಾನೆ ಮತ್ತೆ ಲಯ ಹೊಂದಿಸ್ಬಿಡ್ತಾನೆ. ದೇವರ ಸಾಮರ್ಥ್ಯ ಇದು. ಫಸ್ಟ್ ಸಿನಿಮಾ ಅಂದರೆ ಕನಸೇ, ಅರ್ಥ ಆಯ್ತಾ? ಮತ್ತೆ ಅದು ಎಡಿಷನ್ ಅದರೊಳಗೆ ಇರೋದು, ಈ ನೋಡಿದ್ದೆಲ್ಲ ಎಡಿಟ್ ಮಾಡಿ ತೆಗೆದಿದ್ದೆ, ಶೂಟ್ ಮಾಡಿದ್ದೆಲ್ಲ ತೋರಿಸೋದಿಲ್ಲ. ಏನು ಮಾಡ್ತಾರೆ ಅದನ್ನು? ಎಡಿಟ್ ಮಾಡಿಬಿಟ್ಟು ಸಾಕಷ್ಟು ಕಟ್ ಮಾಡಿ ಒಂದು ಸ್ಥಿತಿ ತರ್ತಾರೆ. ಅದಕ್ಕೆ ದೇವ್ರು ಏನು ಮಾಡ್ತಾರೆ ಅದನ್ನು? ನಾನು ನೋಡಿದ್ದು ಕೇಳಿದ್ದೆಲ್ಲ ಡಂಪ್ ಆಗಿರುತ್ತೆ ಮನಸ್ಸಿನೊಳಗೆ. ಪರಮಾತ್ಮ ಏನು ಮಾಡ್ತಾನೆ ಅದನ್ನು? ಒಂದು ಎಷ್ಟು ತೋರಿಸ್ಬೇಕು ಅಷ್ಟು ರೂಪ ಕೊಟ್ಟು ತೋರಿಸ್ತಾರೆ ಅಷ್ಟೇ. ನಚ ಅವಿಜ್ಞಾನ ಮಾತ್ರ ಅದು ಹೇಳಿದೆ, ನಚ ಅವಿಜ್ಞಾನ ಮಾತ್ರೇಣ ಸ್ವಪ್ನ ಪ್ರತೀತ್ಯ ಜ್ಞಾನಶಕ್ತೈವ ಸ್ವಪ್ನ ತಿರೋಧಾನಂ ನಾ ಈಶೇನ ಇತಿ ವಾಚ್ಯಂ. ಇದು ಅದ್ವೈತದಲ್ಲಿ ಏನು ಹೇಳ್ತಾರೆ, ಸ್ವಪ್ನ ಸುಳ್ಳು ಅಂದ್ಬಿಡ್ತಾರೆ ಅವರು. ಸ್ವಪ್ನ ಸುಳ್ಳು, ಜಗತ್ತು ಸ್ವಪ್ನದಂತೆ, ಎರಡು ಮಾತು ಇಟ್ಕೊಂಡ್ಬಿಟ್ಟು ಜಗತ್ತು ಸುಳ್ಳು ಅನ್ನೋದು ಸ್ವಪ್ನ ದೃಷ್ಟಾಂತ ಕೊಡ್ತಾರೆ. ಸ್ವಪ್ನ ದೃಷ್ಟಾಂತವೇ ಸರಿಯಲ್ಲ, ಸ್ವಪ್ನ ನಿಜವಾಗಲೂ ಸತ್ಯವಾಗಿರೋದ್ರಿಂದ ಸ್ವಪ್ನ ದೃಷ್ಟಾಂತವನ್ನು ಕೊಟ್ಟು ಏನಾದರೂ ಜಗತ್ತನ್ನು ಹೇಳೋದಾದರೆ ಸತ್ಯ ಅಂತಾಗತ್ತೆ, ಹೊರತು ಸುಳ್ಳು ಅಂತಾಗೋದಿಲ್ಲ. ನಚ ಅವಿಜ್ಞಾನ ಮಾತ್ರ ಇಲ್ಲ ಸ್ವಪ್ನ ಪ್ರತೀತ್ಯ ಜ್ಞಾನಶಕ್ತಿ ಸ್ವಪ್ನ ತಿರೋಧಾನಂ ನಾ ಈಶೇ ರೀತಿ ವಾಚ್ಯಂ. ಅದಕ್ಕೆ ಹೇಳ್ತಾರೆ ಸ್ವಪ್ನ ಕಾಣೋದೇನು ಜ್ಞಾನ ಇಲ್ಲದೇ ಇರೋದ್ರಿಂದ. ಅದರಿಂದ ಜ್ಞಾನಶಕ್ತಿಯ ಸ್ವಪ್ನ ತಿರೋಧಾನ, ಜ್ಞಾನ ಇಲ್ಲದ್ರಿಂದ ಸ್ವಪ್ನ ಕಾಣಿಸ್ತು. ಜ್ಞಾನಶಕ್ತಿ ಬಂದ ಮೇಲೆ ಸ್ವಪ್ನ ಧಾನ ಹೋಯಿತು. ದೇವರ ಯಾತಕ್ಕೆ ಬೇಕಿದ್ದಕ್ಕೆ? ನಾ ಈಶೇನಾಯ್ತಿ ವಾಚ್ಯಂ. ದೇವರಿಂದ ಸ್ವಪ್ನದಲ್ಲಿ ಯಾವ ಕೆಲಸವೂ ಆಗಬೇಕಾಗಿಲ್ಲ. ಗೊತ್ತಾಯ್ತಾ? ಅಜ್ಞಾನವಶಾತ್ ಸ್ವಪ್ನ ಕಾಣುತ್ತೆ, ಜ್ಞಾನ ಬರತಲ್ಲಕ್ಕೆ ಹೋಗುತ್ತೆ, ದೇವರು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸರಿಯಲ್ಲ. ಯಾರು ಏನು ಪ್ರಮಾಣ? ಅದೇ ಪ್ರಮಾಣ ಸುಳ್ಳು ಅಂತ ಅನಿಸುತ್ತೆ ನೋಡಿದ್ರೆ, ಇದೇ ಪ್ರಮಾಣ. ಎದ್ಮೇಲೆ ಕಾಣೋದಿಲ್ಲ ಅದರಿಂದ ಸುಳ್ಳು. ಹಾಗೆ ಹೇಳಿದ್ದೆ ನಾನು ಸುಳ್ಳು, ಆಮೇಲೆ ಏನು ಕಾಣೋದಿಲ್ಲ ಅದರಿಂದ ಸುಳ್ಳು ಅಂತೇಳಿ ನೋಡೋಣಂತೆ. ಸರಿಯಲ್ಲದು, ಆಮೇಲೆ ಕಾಣದೇ ಇರೋದು. ಇವತ್ತು ಉದಾಹರಣೆ, ನಮ್ಮ ಮುತ್ತಾತ 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 ಕಾಣೋದೇ ಇಲ್ಲ ಸುಳ್ಳೇನು. ಆಗಿದ್ದಿದ್ದು ಹೌದು, ಈ ಆಗಿದ್ದಿದ್ದು ಈಗ ಕಾಣಬೇಕಂತೇನೂ ಇಲ್ಲ. ಒಂದು ಕಾಲಕ್ಕಿದ್ದು ಯಾವಾಗಲೂ ಕಾಣಬೇಕು, ನಿತ್ಯ ಆಗಿಬಿಡ್ತಾರೆ ಅಷ್ಟೇ. ತಮಾಷೆ ಅಂದರೆ ಯಾವಾಗಲೂ ಇರೋ ದೇವರು ಕಾಣೋದಿಲ್ಲ, ಮಧ್ಯ ಮಧ್ಯ ಇರೋರೆಲ್ಲ ಕಾಣಿಸ್ತಾರೆ. ಭಾಳ ಆಶ್ಚರ್ಯ ಅಂತ ಕೇಳಿದರೆ, ಯಾವಾಗಲೂ ಇರೋ ದೇವರು ಕಾಣದೆ ದೇವರು ಸುಳ್ಳ, ಆದ್ದರಿಂದ ಸರಿಯಲ್ಲ. ಬೋಧೆ ಜೀವಸ್ಯ ಅಸ್ವಾತಂತ್ರ್ಯ ಬಹಳ ಇಂಪಾರ್ಟೆಂಟ್. ಬೋಧೆ ಜೀವಸ್ಯ ಅಸ್ವಾತಂತ್ರ್ಯ, ಹೇಳೋದಕ್ಕೂ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ, ಸ್ವಪ್ನ ಕಾಣೋದಕ್ಕೂ ಸ್ವಾತಂತ್ರ್ಯ ಇಲ್ಲ, ಬೇಕಾದ ಸ್ವಪ್ನ ಕಾಣಕ್ಕೂ ಸ್ವಾತಂತ್ರ್ಯ ಇಲ್ಲ, ಬೇಡ ಸ್ವಪ್ನ ಡಿಸ್ಕನೆಕ್ಟ್ ಮಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲ. ಎಷ್ಟು ನಮಗೆ ಸ್ವಾತಂತ್ರ್ಯ ಇದೆ, ಪರಾಧೀನತ್ವ ಇದೆ. ಸ್ವಪ್ನ ಪ್ರಪಂಚದೊಳಗೆ ಪರಾಧೀನತ್ವ ಅಂಬೋದು ಎದ್ದು ಕಾಣ್ತಾ ಇದೆ ಜೀವನಿಗೆ ಅಂತ ಹೇಳ್ತಾರೆ. ಸ್ವಪ್ನ ದೃಷ್ಟಾಂತ ಎರಡು ಕೊಟ್ಟರು, ದೇವರ ಮಹಿಮೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು, ಜೀವರ ಅಸ್ವಾತಂತ್ರ್ಯ ತಿಳ್ಕೊಳ್ಳೋದಕ್ಕೂ ಸ್ವಪ್ನ ಬೇಕು. ನಮಗೆ ನಮ್ಮ ಲಿಮಿಟೇಷನ್ ಗೊತ್ತಾಗಲಿಕ್ಕೂ ಸ್ವಪ್ನವನ್ನು ಸ್ಟಡಿ ಮಾಡಬೇಕು, ದೇವರ ವೈಭವ ಗೊತ್ತಾಗಲಿಕ್ಕೂ ಸ್ವಪ್ನವನ್ನು ತಿಳ್ಕೊಳ್ಬೇಕು, ಆಗ ಭಕ್ತಿ ಬರುತ್ತೆ ಅಂತ ಅರ್ಥ. ಬೋಧೆ ಜೀವಸ್ಯ ಅಸ್ವಾತಂತ್ರ್ಯಾತ್ ಜ್ಞಾನ ಅಜ್ಞಾನಯೋಹೋ ತದನ್ಯತ್ವೇ ಜಡತ್ವಾತ್ ಕೈಮುತ್ತೇನ ಅಸ್ವಾತಂತ್ರ್ಯಾತ್. ಇಂದ ಜ್ಞಾನಜ್ಞಾನಯೋಹೋ, ಜ್ಞಾನ ಅಜ್ಞಾನಯೋಹೋ ತದನ್ಯತ್ವೇ, ಜ್ಞಾನ ಅಜ್ಞಾನಗಳಾಗಿದ್ದರೂ ಕೂಡ ಅದರಿಂದ ಭಿನ್ನವಾಗಿದ್ದರೂ ಕೂಡ ಜಡತ್ವಾತ್, ಜ್ಞಾನಜ್ಞಾನವೇ ಸ್ವಪ್ನ ತಿಳ್ಕೊಂಡ್ರು ಕೂಡ, ಅಂದರೆ ಜ್ಞಾನವೇ ಪ್ರತಿರೋಧಾನ, ಅಜ್ಞಾನವೇ ಸ್ವಪ್ನ, ಅವೆರಡರಿಂದನೂ ಬೇರೆ ಏನೇ ತಿಳ್ಕೊಂಡ್ರು ಕೂಡ ಅವೆಲ್ಲ ಏನವೋ ಜಡ ಪದಾರ್ಥಗಳೇ. ಕೈಮುತ್ತೇನ ಅಸ್ವಾತಂತ್ರ್ಯ, ಜೀವನಿಗೆ ಚೇತನವಾಗಿರತಕ್ಕಂಥ ಜೀವನಿಗೇನೆ ಅಸ್ವಾತಂತ್ರ್ಯ ಇರಬೇಕಾದ್ರೆ ಜಡ ಪದಾರ್ಥಗಳಿಗೆ ಅಸ್ವಾತಂತ್ರ್ಯ ಇರೋದು ಕೈಮುತ್ತೆ ಸಿದ್ಧ. ಜಡ ಜೀವ ಪರಮಾತ್ಮ, ಜಡಕ್ಕೆ ಸ್ವಾತಂತ್ರ್ಯದ ಹೆಸರು ಕೂಡ ಇಲ್ಲ, ಯಾಕೆ ಚೈತನ್ಯವೇ ಇಲ್ಲ. ಆದ್ದರಿಂದ ಜೀವನಿಗೆ ಚೈತನ್ಯ ಇದ್ರೂ ಕೂಡ ಏನಿಲ್ಲ, ಸ್ವಾತಂತ್ರ್ಯ ಇಲ್ಲ. ಜೀವನಿಗೆ ಅಸ್ವಾತಂತ್ರ್ಯ ಹೇಳಿದಾಗ ಜಡಕ್ಕೆ ಅಸ್ವಾತಂತ್ರ್ಯ ಹೇಳಬೇಕಾದದ್ದು ಅತ್ಯಂತ ಸಹಜ. ತತ್ಸ್ವರೂಪತ್ವೇ ತೇನ ಇವ ವ್ಯಾಖ್ಯಾತತ್ವ, ತತ್ಸ್ವರೂಪತ್ವೇ ತೇನ ಇವ ವ್ಯಾಖ್ಯಾತತ್ವ, ಉಭಯಾತ್ಮಕತ್ವೇ ದೋಷದ್ವಯಾಪಾತ. ಅವುಗಳ ಸ್ವರೂಪ ಅಂತ ಹೇಳಿದರೆ ಆ ಸ್ವರೂಪದಿಂದನೇ ಅರ್ಥ ಆಯಿತು, ಏನು ಜಡಗಳು ಅಂತ ಹೇಳಿಬಿಟ್ಟು. ಉಭಯಾತ್ಮಕತ್ವೇ ದೋಷದ್ವಯಾಪಾತ, ಇಲ್ಲ ಎರಡೂ ಇದೆ, ಚೇತನಾಂಶ ಇದೆ ಜಡಾಂಶವೇ ಅಂತ ಕೇಳಿದರೆ ಎರಡು ದೋಷನೂ ಬಂತು, ಅಸ್ವಾತಂತ್ರ್ಯನೂ ಬಂತು, ಜ್ಞಾನಾಭಾವನೂ ಬಂತ. ದೋಷದ್ವಯ ಅಪಾತ, ಸ್ವಪ್ನದಲ್ಲಿ ಕಾಣತಕ್ಕಂಥ ಪದಾರ್ಥಗಳು ಪದಾರ್ಥಗಳೇ ಅಲ್ಲ, ಅವು ಕೇವಲ ಸುಳ್ಳು ಎಂಬುವಾದವೂ ಸರಿಯಲ್ಲ. ಅಥವಾ ಅಜ್ಞಾನಾವಸ್ಥೆಯೇ ಸ್ವಪ್ನ, ಜ್ಞಾನಾವಸ್ಥೆಯೇ ಸ್ವಪ್ನದ ತಿರೋಧಾನ ಅಂತ ಹೇಳೋದು ಸರಿಯಲ್ಲ. ಸ್ವಪ್ನ ಮಾಡೋಕ್ಕೊಬ್ರು ಬೇಕೇ ಬೇಕು ಅಂತಾರ್ಥ, ಸ್ವಪ್ನ ಮಾಡೋಕ್ಕೊಬ್ರು ಬೇಕೇ ಬೇಕು. ಉಭಯಾತ್ಮಕತ್ತೆ ದೋಷದ್ವಯ ಅಪಾತ, ಎರಡು ಒಂದೊಂದು ಕೇಳೋ ದೋಷ ಎರಡು ಅಂತ ಹೇಳಿ ಎರಡು ದೋಷ ಒಟ್ಟಿಗೆ ಬರುತ್ತೆ ಅಷ್ಟೇ. ಅನುಭಯತ್ವಸ್ಯ ವ್ಯಾಹತೆ, ಹೇ ಎರಡು ಅಲ್ಲ ಅನ್ನೋದು ವ್ಯಾಹತಿ, ಎರಡು ಹೋದಂಬುದು ದೋಷದ್ವಯಕ್ಕೆ ಕಾರಣ. ಆದ್ದರಿಂದ ಏನು ಹೇಳಬೇಕಾಗ, ತಾವನ್ ಮಾತ್ರ ನಿಮಿತ್ತತ್ವೇ ಮಾನಾಭಾವಾತ್, ಅಷ್ಟು ಮಾತ್ರವೇ ನಿಮಿತ್ತ ಅಂತ ಹೇಳಿದ್ರೆ ಪ್ರಮಾಣ ಇಲ್ಲ. ಒಟ್ಟಿನ ಮೇಲೆ ಸರ್ವಸ್ಯ ಈಶ ಹೇತುತ್ವೇ ಮಾನಾಚ್ಯ, ಸರ್ವಸ್ಯ ಈಶ ಹೇತುತ್ವೇ ಮಾನಾಚ್ಯ, ಎಲ್ಲವೂ ಕೂಡ ದೇವರಿಂದನೇ ಆಗುತ್ತೆ ಅಂತ ಹೇಳಿದ್ರೆ ಬೇಕಾ ಎಲ್ಲ ಪ್ರಮಾಣಗಳಿದೆ. ತೇನವೇನ ತೃಣಮಪೇನ ಚಲತಿ, ಅದು ಸ್ವಪ್ನದ ಸೇರಿಕೊಂಡೋಯ್ತು. ಕೊಟ್ಟು ಏನಾಡಿದಾಗಿದ್ದರಿಂದ ಸ್ವಪ್ನ ಪದಾರ್ಥ ಸ್ವಪ್ನದ ಬಗ್ಗೆ ಅನೇಕ ವಿಶ್ಲೇಷಣೆ ಮಾಡಿದಂತೆ ಆಯಿತು. ಸ್ವಪ್ನಗಳನ್ನು ಕಾಣೋದು ನಾವು ಸತ್ಯ, ಸ್ವಪ್ನ ಪದಾರ್ಥಗಳು ಹೊರಗಿನ ಪದಾರ್ಥಗಳೆಂಬುದು ಮಾತ್ರ ಸುಳ್ಳು. ಸ್ವಪ್ನಗಳನ್ನು ಕಾಣೋ ಸ್ವಾತಂತ್ರ್ಯ ನಮಗಿಲ್ಲ, ಅಥವಾ ಸ್ವಪ್ನದಿಂದ ನಾವು ಹೇಳೋ ಸಾಮರ್ಥ್ಯವೂ ನಮಗಿಲ್ಲ. ಎಲ್ಲದರಲ್ಲೂ ಕೂಡ ಪರಮಾತ್ಮನ ವ್ಯಾಪಾರ ಎದ್ದು ಕಾಣೋದ್ರಿಂದಾಗಿಯೇ ದೇವರ ಮಹಿಮೆ, ದೇವರ ಅಸ್ತಿತ್ವ ಮತ್ತು ಮಹಿಮೆ ಎರಡು ಗೊತ್ತಾಗುತ್ತೆ. ಸೊ ದೇವರೇ ಇಲ್ಲದವ್ರು ಏನಾಗ್ತಿರಲಿಲ್ಲ, ಸ್ವಪ್ನಗಳು ಕಾಣೋ ಚಾನ್ಸೇ ಇರುತ್ತಿರಲಿಲ್ಲ. ನಚ ಕಾಲಾಪೇಕ್ಷೆಯೇ ಇವ ಜಾಗರಿತಂ. ಯಾವ ಸಿನಿಮಾ ಅಂತ ಡೈರೆಕ್ಟರ್ ಯಾರು ಅಂತ ಕೇಳ್ತಾರೆ, ಪ್ರೊಡ್ಯೂಸರ್ ಯಾರು ಡೈರೆಕ್ಟರ್ ಯಾರು, ಅದಿಲ್ಲದೆ ಹೋದ್ರಿರಲಿಕ್ಕೆ ಸಾಧ್ಯ ಇಲ್ಲ. ನಾಟಕ ಅಂದರೆ ಬರೆದವನು ಆಡಿಸೋನು ಎಲ್ಲ ಇದ್ದಿದ್ದೆ ಯಥಾ ಪ್ರಕಾರ. ಅದೇ ರೀತಿಯಲ್ಲಿ ಇವತ್ತು ಸ್ವಪ್ನ ಅನ್ನೋದು ಅತ್ಯದ್ಭುತವಾದ ಪ್ರಪಂಚ, ಅದು ಸುಳ್ಳದಾಗಿ ಬಂದಿದ್ದಲ್ಲ, ದೇವರಿಂದ ಬರ್ತಾ ಇದೆ. ನಚ ಕಾಲಾಪೇಕ್ಷೆಯೈವ ಜಾಗರಿತಂ ಅಚೇತನತ್ವಾದೇವ ಕಾಲಸ್ಯ ಚೇತನಂತರ ಚೇತನಾಂತರಸ್ಯಾಪಿ ಅಸ್ವಾತಂತ್ರ್ಯ. ನಚ ಕಾಲಾಪೇಕ್ಷೆಯೈವ ಜಾಗರಿತಂ. ನೋಡಿ, ಹೇಳೋದಕ್ಕೆ ದೇವರೇನು ಬೇಕಾಗಿಲ್ಲ. ಆ ಕಾಲ ನಿಲ್ತಿರ ಕಾಲ ಅಂತ ಒಂದಿದೆ, ಹೇಳೋ ಕಾಲ ಅಂತ ಒಂದಿದೆ. ಸೊ ಹೇಳೋ ಕಾಲಕ್ಕೆ ಕೇಳ್ತಾನೆ, ಮಲಗಾಲಕ್ಕೆ ಮಲಗ್ತಾನೆ ಅಂತ ಯಾಕೆ ಹೇಳಬಾರದು ಅಂದರೆ ಸರಿಯಲ್ಲ. ನಚ ಕಾಲಾಪೇಕ್ಷೆಯ ಏವ ಜಾಗರಿತಂ, ಹೆಚ್ಚು ಜಾಗರಿತ ಅಂದರೆ ಎಚ್ಚರ, ಕಾಲಕ್ಕೆ ತಕ್ಕಂತೆ ಎಚ್ಚರ ಆಗುತ್ತೆ, ಕಾಲಕ್ಕೆ ತಕ್ಕಂತೆ ಮಲಗ್ತಾನೆ, ಕಾಲಕ್ಕೆ ತಕ್ಕಂತೆ ಸ್ವಪ್ನ ಕಾಣ್ತಾನೆ ಅಂತ ಯಾಕೆ ಹೇಳಬಾರದು ಅಂದರೆ ಅಚೇತನತ್ವಾದೇವ ಕಾಲಸ್ಯ. ಕಾಲವು ಕೂಡ ಏನು, ಅಚೇತನ. ಅಚಕರ್ಮ ಮೀಮಾಮಲ ಕಾಲ ಗುಣ ಪ್ರಭೃತಿ ಈಶಂ ಅಚಿತ್ತನು ತದ್ಧೀಯತಃ. ಅಚೇತನಗಳಿಗೆ ಸ್ವಂತ ಶಕ್ತಿ ಇಲ್ಲ. ಚೇತನಾಂತರ ಶಾಪಿ ಅಸ್ವಾತಂತ್ರ್ಯಾತ್. ಇನ್ನೊಬ್ಬ ಚೇತ ದೇವ್ರನ್ನ ಒಪ್ಪಿಕೊಳ್ಳೋಕೆ ಬೇಡ, ಇನ್ನೊಬ್ಬ ಚೇತನ ಒಪ್ಪೋಣ ಅಂತ ಕೇಳಿದರೆ ಚೇತನಶ್ಯಾಪಿ ಚೇತನಾಂತರಶ್ಯಾಪಿ ಚೇತನತ್ವ ಸಾಮ್ಯಾತ್. ಬೇರೊಬ್ಬ ಚೇತನನು ಕೂಡ ಇದೇ ಚೇತನದ ಅಸ್ವತಂತ್ರನಾದ್ದರಿಂದ ಅವನಿಗೂ ಏನಿಲ್ಲ, ಸ್ವಾತಂತ್ರ್ಯ ಇಲ್ಲ. ಬೇರೆ ಚೇತನಿಗೆ ಸ್ವಾತಂತ್ರ್ಯ ಇಲ್ಲ, ಜಡಕ್ಕೆ ಚೇತನೇ ಇಲ್ಲ. ಆದ್ದರಿಂದಾಗಿಯೇ ಹೇಳೋದು ಕೂಡ ನಮ್ಮ ಕೈಯಲ್ಲಿಲ್ಲ. ಅಥ ಪ್ರಭೋದು ಅಸ್ಮಾತ್ ಓಂ ಮತ್ತು ಬ್ರಹ್ಮಸೂತ್ರ. ಮಲಗಿಸೋದು ದೇವರು, ನಿದ್ರೆ ಕೊಡೋದು ದೇವರು, ಎಚ್ಚರ ಕೊಡೋದು ದೇವರು. ಅದಕ್ಕೆ ಅವಸ್ಥಾತ್ರಯ ಪ್ರೇರಕತ್ವ, ಅದು ದೇವರ ವೈಶಿಷ್ಟ್ಯಕ್ಕೆ ನಿದರ್ಶನ. ಅವಸ್ಥಾತ್ರಯ ಮೊದಲು ಸ್ವಪ್ನ ತೊಗೊಂಡ್ಬಿಟ್ರು, ಜಾಗ್ರತ ವ್ಯವಸ್ಥೆ ಮೊದಲು ತೊಗೊಳ್ಳಿಲ್ಲ. ಸ್ವಪ್ನ ಯಾತಕ್ಕೆ ತೊಗೊಂಡ್ರು ಅಂದರೆ ಸ್ವಪ್ನದಲ್ಲಿ ನಮಗೇನು ಕಾಣುತ್ತೆ, ಸ್ಪಷ್ಟವಾಗಿ ನಮ್ಮ ಸ್ವಾತಂತ್ರ್ಯ ಕಾಣುತ್ತೆ. ಎಚ್ಚರದ ಅವಸ್ಥೆಯಲ್ಲಿ ಸ್ವಲ್ಪ ನಮಗೆ ನಾನು ಭಾವನೆ ಬರಬಹುದು. ಸ್ವಪ್ನಾವಸ್ಥೆಯಲ್ಲಿ ಏನಾಗುತ್ತೆ, ಟೋಟಲಿ ಅಸ್ವಾತಂತ್ರ್ಯ ಕಾಣೋದ್ರಿಂದ ಅದನ್ನ ಫಸ್ಟ್ ಕೊಟ್ಟರು, ಆಮೇಲೆ ಎಚ್ಚರ, ಆಮೇಲೆ ಮಲಗೋದು. ಈ ಮೂರರಲ್ಲೂ ಕೂಡ ದೇವರ ವ್ಯಾಪಾರನೇ ಕಾಣಿಸ್ತಾ ಇದೆ. ಸೊ ಮೂರವಸ್ಥೆಯಲ್ಲಿ ಯಾವಾಗಲೂ ಇರ್ತೇವೆ, ಆದ್ದರಿಂದ ದೇವರ ಹೇಳಿಕೆಯಲ್ಲಿ ಯಾವಾಗಲೂ ನಾವು ಇರ್ತೇವೆ ಅಂತ. ಮೂರವಸ್ಥೆಯಲ್ಲೂ ಜೀವನಿಗೆ ಸ್ವಾತಂತ್ರ್ಯ, ಹೇಳೋದಕ್ಕೂ ಸ್ವಾತಂತ್ರ್ಯ ಇಲ್ಲ, ಮಲಗೋದಕ್ಕೂ ಸ್ವಾತಂತ್ರ್ಯ ಇಲ್ಲ, ಕನಸು ಕಾಣೋದಕ್ಕೂ ಸ್ವಾತಂತ್ರ್ಯ ಇಲ್ಲ. ಈ ಮೂರರಲ್ಲೂ ಅಸ್ವಾತಂತ್ರ್ಯ ಇದ್ದಾಗ ಮೂರರಲ್ಲಿ ಒಂದಲ್ಲ ಒಂದು ಅವಸ್ಥೆಯಲ್ಲಿ ನಾವು ಇದ್ದೇ ಇರ್ತೇವೆ. ಆದ್ದರಿಂದ ಸೊ ಯಾವಾಗಲೂ ಏನಂತಾಯ್ತಾಗ ದೇವರ ಅಧೀನ ಅಂತಾಯಿತು. ಆ ರೀತಿಯಲ್ಲೂ ಕೂಡ ಅವಸ್ಥಾತ್ರಯ ಪ್ರೇರಕತ್ವನ ಅಪ್ಲೈ ಮಾಡ್ಕೋಬೇಕು. ನಚ ಪರಮಾತ್ಮನು ಅನ್ಯತ್ರ ಅವಸ್ಥಾನೆ ದುಃಖಿತ್ವ ಪ್ರಾಪ್ತೇ ನಾಡೀಶು ಸುಪ್ತಿ ನಭವತಿ ಉಭಯ ಸ್ವೀಕಾರ ಋಷಿಕಾರೋಪತ್ತೌ ಮಾನಸ್ಯ ಕ್ಲುಪ್ತ ಕಾರಣ ಇತ್ಯನವಸ್ಥಿತಿ ದೋಷಾದಧಿ ಪ್ರಸಂಗ. ನಚ ಪರಮಾತ್ಮನು ಅನ್ಯತ್ರ ಅವಸ್ಥಾನೆ ದುಃಖಿತ್ವ ಪ್ರಾಪ್ತೇ ನಾಡೀಶು ಸುಪ್ತಿ ನಭವತಿ. ಪರಮಾತ್ಮ ಈಗ ಸೃಷ್ಟಿ ಜಾಗ್ರತ ಅವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತಿ ತಂದು ಕೊಡ್ತಾನೆ. ಪರಮಾತ್ಮ ಎಚ್ಚರ ಕೊಡ್ಬೇಕಾದ್ರೆ ಎಲ್ಲಿರ್ತಾನಮ್ಮ, ಬಲಗಣ್ಣಲ್ಲಿರ್ತಾನಂತೆ. ಎಚ್ಚರ ವಿಶ್ವನಾಮಕನಾಗಿ ಬಲಗಣ್ಣಲ್ಲಿದ್ದಾಗ ಏನು ಕೊಡ್ತಾನೆ, ಎಚ್ಚರ ಕೊಡ್ತಾನೆ. ಕಂಠದಲ್ಲಿದ್ದಾಗ ಏನು ಕೊಡ್ತಾನೆ, ಸ್ವಪ್ನ ಕೊಡ್ತಾನೆ. ಹೃದಯಕ್ಕೆ ಬಂದಾಗ ಏನು ಕೊಡ್ತಾನೆ, ಸುಷುಪ್ತಿ ಕೊಡ್ತಾನೆ. ಇದು ಪದ್ಧತಿ. ಪರಮಾತ್ಮ ನಮ್ಮ ದೇಹದೊಳಗೆ ಭಿನ್ನ ಭಿನ್ನ ಸ್ಥಳದಲ್ಲಿತ್ತು ಭಿನ್ನ ಭಿನ್ನವಾದ ಅವಸ್ಥೆಗಳನ್ನು ಕೊಡ್ತಾನೆ ಅಂತ ಸಿದ್ಧಾಂತ. ಆಗ ಪ್ರಶ್ನೆ ಬಂತು, ಪರಮಾತ್ಮ ಒಂದೊಂದು ಕಡೆ ಇರ್ತಾನೆ ಅಂತ ಕೇಳಿದರೆ ಪರಮಾತ್ಮನಿಗೂ ದುಃಖಿತ್ವ ಬಂತಲ್ಲ ಹಾಗಿದ್ದೆ ಅಂತ. ಪರಮಾತ್ಮನಿಗೂ ದುಃಖಿತ್ವ ಬರಲಿ ಅಂತ ಆರೋಪ ಮಾಡಿದೆ. ಆದ್ದರಿಂದ ನಾಡೀಷು ಸುಪ್ತಿ ನಭವತಿ, ನಾಡಿಗಳಲ್ಲೇ ಸುಪ್ತಿ ಅಂತ ಹೇಳಬಾರದು. ಉಭಯ ಸ್ವೀಕಾರೋಪವತ್ತೌ ಮಾನಸ್ಯ ಕ್ಲುಪ್ತ ಕಾರಣಂ ಇತ್ಯನವಸ್ಥಿತಿ. ಇನ್ನು ಪರಮಾತ್ಮ ಇರ್ತಾನೆ ಇರೋದಿಲ್ಲ ಅಂತ ಎರಡು ತೊಗೊಂಡ್ಬಿಟ್ರೆ ಮಾನಸ್ಯ ಕ್ಲುಪ್ತ ಕಾರಣಂ ಪ್ರಮಾಣಕ್ಕೆ ಏನಿಲ್ಲ, ಕ್ಲುಪ್ತಿ ಇಲ್ಲದಂತೆ ಆಗುತ್ತೆ. ಕೊನೆಗೆ ಅದಕ್ಕೇನಾಗುತ್ತೆ, ಎಂಡಾಗುತ್ತೆ, ಅನವಸ್ಥಿತಿ ದೋಷಾದ ಅತಿ ಪ್ರಸಂಗ. ಅನವಸ್ಥಿತಿ ದೋಷ ಬರೋದ್ರಿಂದ ದೇವರು ಭಿನ್ನ ಭಿನ್ನ ಸ್ಥಳಗಳಲ್ಲಿದ್ದು ಅವಸ್ಥೆಗಳನ್ನು ಕೊಡ್ತಾನೆ ಅಂತ ಹೇಳೋದಕ್ಕೂ ಬರೋದಿಲ್ಲ. ಅಥವಾ ಅಲ್ಲಿ ದೋಷ ದುಃಖಿತ್ವ ಬರುತ್ತೆ, ಅಥವಾ ಎರಡೂ ಒಂದೇ ಕಡೆ ಇರ್ತಾನೆ ಎರಡೂ ಇರ್ತಾನೆ ಅಂತ ಹೇಳೋದಕ್ಕೆ ಯಾವುದೇ ವಿಧವಾದ ನಿಯಮ ಇಲ್ಲ. ಆದ್ದರಿಂದಾಗಿಯೇ ದೇವರು ಸ್ವಪ್ನಾದಿಗಳನ್ನು ಕೊಡೋ ಸಾಧ್ಯತೆ ಇಲ್ಲ. ಈ ರೀತಿ ಪ್ರಾಬ್ಲಮ್ ಶುರು ಮಾಡುತ್ತೆ, ದೇವರು ಸ್ವಪ್ನಾದಿಗಳು ಕೊಡೋ ಸಾಧ್ಯತೆ ಇಲ್ಲ, ಯಾಕೆಂದರೆ ಈ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಹೇಳ್ತಾರೆ. ಅದು ಸರಿಯಲ್ಲ, ಯಾಕೆ ಅನವಸ್ಥಿತಿಯ ಉತ್ತರ ಕೊಡ್ತಾರೆ. ಅದು ಉಭಯ ಸ್ವೀಕಾರೋಪ ವಿಕೀರ್ಣಸುಪ್ತಿರ್ನಭವತಿ ಸುಭ ಅಂತ ಹೇಳಬಾರದು. ಉಭಯ ಸ್ವೀಕಾರೋಪತ್ತೋ ಮಾನಸ್ಯ ಕೃತ್ಯ ಕಾರಣಮಿತ್ಯ ಅನವಸ್ಥಿತಿ ದೋಷಾದತಿ ಪ್ರಸಂಗಾತ್ ನಾ ಎರಡೂ ಒಪ್ಕೊಂಡ್ಬಿಟ್ಟಿದ್ದ ಸಿದ್ಧಾಂತನೂ ಹೌದು. ಉಭಯ ಸ್ವೀಕಾರ ದೇವರೇನಾಗಿದ್ದಾನೆ, ಏಕತ್ರ ಇರ್ತಾನೋ ಇರ್ತಾನೆ, ಎಲ್ಲ ಕಡೆ ಬೇರೆ ಬೇರೆ ಕಡೆ ಇರ್ತಾನೋ ಅದೂ ಇರ್ತಾನೆ. ಅದು ಒಪ್ಪಿದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ಒಪ್ಪದೆ ಹೋದರೆ ಏನಾಗುತ್ತೆ, ಅನವಸ್ಥಿತಿ ದೋಷ ಬರುತ್ತೆ ಅದು ಹೇಳ್ತಿರೋದು. ಒಪ್ಪಿದ್ರೆ ದೋಷ ಬರೋದಿಲ್ಲ, ಒಪ್ಪದೆ ಹೋದರೆ ದೋಷ ಬರುತ್ತೆ. ನಚ ಪ್ರಭೋ ಸಸ್ಯ ಪೃಥಗಪಿ ಕಾರಣದೃಷ್ಟೇ ಕ್ವಚಿತ್ ತದೇವಾ ನರುತೆ ತತ್ಕ್ರಿಯತೆ ಇತಿ ಶ್ರುತೇ ತತ್ರಾಪಿ ಈಶಕೃತತ್ವೇ ಸಮ್ಯಂಗ್ಮಾನ. ಈಗ ಇನ್ನೊಂದು ಪ್ರಶ್ನೆ ತಗೋತಾನೆ, ಯಾರೋ ಮನೆಗೆ ಇರ್ತಾರೆ ಎಬ್ಬಿಸ್ತಾರೆ ಅಂತ ಎಬ್ಬಿಸ್ಬಿಡ್ತಾನೆ ಹೋಗಿಬಿಟ್ಟು. ಸೊ ಎಬ್ಬಿಸ್ದಾಗಾಯ್ತಲ್ಲ, ಈಗ ಯಾರೋ ವ್ಯವಸ್ಥೆ ಆಗಲಿಲ್ಲ, ಈಗ ಮಲಗಿದವ್ರನ್ನ ಅಲಾರಾಮ್ ಎಬ್ಬಿಸುತ್ತೆ, ಅಲಾರಾಮ್ ಇಟ್ಕೊಂಡಿರ್ತಾನೆ. ಇವೆಲ್ಲ ನೋಟಿಸಿನ ಮಾಡಿದಾಗ ನಚ ಪ್ರಬೋಧಸ್ಯ ಪೃಥಕಪಿ ಕಾರಣ ದೃಷ್ಟೇ ಎಚ್ಚರವಾಗೋದಕ್ಕೆ ಸ್ವಪ್ನದಲ್ಲಿ ಸ್ವಪ್ನ ಅದಕ್ಕೆ ಆಚಾರ ಫಸ್ಟ್ ಕೊಟ್ಟರು. ಸ್ವಪ್ನದಲ್ಲಿ ಏನಿದೆ ಅಂದರೆ ಯಾರಿಗೂ ಸ್ವಾತಂತ್ರ್ಯ ಇಲ್ಲ ಮುಗಿದ ಸ್ವಪ್ನದಲ್ಲಿ, ಆದ್ರಿಂದ ಸ್ವಲ್ಪ ಸ್ವಾತಂತ್ರ್ಯ ಇದ್ದಾಗ ಕಾಣುತ್ತೆ ಎಬ್ಬಿಸೋದಕ್ಕೆಲ್ಲ ಕೂಡ. ಕ್ವಚಿತ್ ತದೇವಾ ಕೆಲವೊಮ್ಮೆ ಇದು ಕಾಣ್ತಿರೋದ್ರಿಂದ ಹೊರಗಿನ ಕಾರಣನೇ ಸಾಕು, ಒಳಗೆ ಹೊರಗಿನ ಕಾರಣ ದೇವರ ಕಾರಣ ಬೇಡೇ ಬೇಡ ಅಂತ ಹೇಳಿದವು. ನರುತೆ ತ್ವತ್ಕ್ರಿಯತೆ ಇತಿ ಶ್ರುತೇ ಹೇ ಸರಿಯಲ್ಲ, ಯಾಕೆ ಅಲ್ಲೂ ಕೂಡ ಏನಿದೆ ಈಶಕೃತತ್ವೇ ಸಮ್ಯಂಗ್ಮಾನ. ಇನ್ನೊಬ್ಬ ನೆಬ್ಬಿಸ್ತೆ ಅಂತ ಹೇಳಿದ್ರು ಕೂಡ ಇನ್ನೊಬ್ಬರೊಳಗೆ ನಿಂತು ಎಬ್ಬಿಸಿದ್ದು ಯಾರು, ಮತ್ತೆ ದೇವರೇ. ಇವನಿಗೆ ಎಬ್ಬಿಸೋ ಬುದ್ಧಿ ಕೊಟ್ಟಿದ್ದು, ಎಬ್ಬಿಸೋ ಅಂತ ಯಾರ ಹೇಳಿದ, ಹೇಳೋದಕ್ಕೆ ಬುದ್ಧಿ ಕೊಟ್ಟಿದ್ದು. ಅದು ಎಬ್ಬಿಸ್ಲಿ ಕೆಲವು ಏನು ಮಾಡ್ತಾರೆ, ಎಬ್ಬಿಸಿದ್ರೆ ಇಲ್ಲಿ ಬಿಡಿ ಹೋಗ್ಲಿ ಬಿಡಿ ಅಂತ ಹೋಗ್ಬಿಡ್ತಾರೆ, ಆಮೇಲೆ ಮಲ್ಕೊಂಡಿರಲಿ ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ಬಿಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಒಂದ್ಸರಿ ಕೂಗ್ತಾರೆ ಎಚ್ಚರಾಗೋದಿಲ್ಲ, ಒಂದ್ಸರಿ ಕೂಗಿ ಕೆಲವ್ರು ಎಚ್ಚರಾಗುತ್ತೆ, ಕೆಲವ್ರು ಒಂದ್ಸರಿ ಕೂಗಿದ್ರು ಎಚ್ಚರಾಗುತ್ತೆ, ಕೆಲವ್ರು ಕೂಗಿದ್ರು ಎಚ್ಚರಾಗಲ್ಲ. ಅರ್ಥ ಆಯ್ತಾ? ಇವೆಲ್ಲ ಏನು ತೋರಿಸ್ತಾ ಇದೆ? ಅವತ್ತು ಎದ್ದ ಅಂತ ಹೇಳ್ಕೊಂಡು ಬೇರೆ ಹೋಗ್ಬಿಡ್ತಾನೆ, ಕೆಲವು ಸರ್ತಿ ಕೂಗಿಬಿಡ್ತಾನೆ, ಅವ್ನು ಹೂ ಅಂದಾಗ ಆಗುತ್ತೆ ಎದ್ದು ಹೋಗ್ಬಿಡ್ತಾನೆ. ಅವ್ನು ಎದ್ದು ಆಮೇಲೆ ಗಂಟೆ ಎದ್ದೇ ಇರೋದಿಲ್ಲ, ಇಂಪಾರ್ಟೆಂಟ್ ಕೆಲಸ ಮಿಸ್ ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇವೆಲ್ಲ ಇಲ್ಲೂ ಕೂಡ ಏನು ತೋರಿಸ್ತಾ ಇದೆ ಆ ಪ್ರಕಾರ ಅಸ್ವಾತಂತ್ರ. ಈಗ ವ್ಯವಸ್ಥೆ ಹೋಗ್ತೀರಿ, ಏಳು ಹೇಳೋದಕ್ಕೆ ಕೊನೆ ಕೆಲವು ವ್ಯವಸ್ಥೆಗೆ ಆಗಲ್ಲ ಅಂತ ಹೋಗ್ಬಿಡ್ತಾರೆ. ಕೆಲವು ಏನು ಹೇಳಿದ್ರು ಹೇಳೋದಿಲ್ಲ, ಸಾಕಾಗೋಯ್ತು, ಬೇಕಾದ್ರೆ ಹೇಳಿ ಸಾಕಾರೆ ಬಿಡಲಿ ಅಂತ ಹೋಗ್ಬಿಡ್ತಾರೆ. ಇವಾಗ ನೀವೇ ಬೇಕಾದ್ರೆ ವಿಷಯ ಅಂತ ಇವೆಲ್ಲ ನಾವು ಕಾಣ್ತಿದ್ದೇವಲ್ಲ ಈಗ, ಅದು ಆ್ಯಸ್ ಎ ರೂಲ್ ಇನ್ನೊಬ್ಬರು ವಿಷಯದಿಂದ ಕಾಣಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಆದ್ದರಿಂದಾಗಿನೇ ಅಲ್ಲೂ ಕೂಡ ಯಾರೇ ವಿಷಯದ್ರು ಕೂಡ ಒಳಗಿದ್ದು ಎಬ್ಬಿಸಿದ್ದು ಯಾರೋ ಪರಮಾತ್ಮನೇ. ಅದಕ್ಕೆ ಏನಾಯ್ತು, ಈಗ ತಾನಿಟ್ಕೋಬೇಕಾದ್ರೂ ಕೂಡ ಸ್ವಾತಂತ್ರ್ಯ ಇಲ್ಲಿದೆ ತನಗೆ. ಅದು ಇಟ್ಕೊಂಡಿರ್ತಾರೆ ಹೊಡೆಯೋದಿಲ್ಲ, ಕೆಲವು ಸಲ ಇಟ್ಕೊಂಡಿರ್ತಾರೆ ಹೊಡೆದಿಲ್ಲ ಅಂತ ಸಿಟ್ಟು ಬಂದ್ಬಿಡುತ್ತೆ. ಹೊಡೆದ್ರೆ ಹೆಚ್ಚಾಗಲ್ಲ ಕೆಲವು ಸಲ, ಅದು ತಾನೇ ಇದ್ಗಳನ್ನ ಒತ್ತಿ ಒತ್ತಿಬಿಡ್ತಾರೆ, ಆ ಕಡೆ ತಾನೇ ಇಟ್ಕೊಂಡು ತಾನೇ ಒತ್ತಿ ಬಲಿಕೊಂಡ್ಬಿಡ್ತಾರೆ. ಇವೆಲ್ಲ ನಡೀತಾ ಇಲ್ಲ ಈಗ, ಹೊಡೆದೇ ಇರೋದುಂಟು, ಹೊಡೆದ್ರೆ ಹೇಳೋದೇ ಇರೋದುಂಟು, ಅಥವಾ ಹೊಡೆದ್ರೆ ತಾನೇ ಅದನ್ನು ಇದ್ಗ ಹೊಡೆಯೋದುಂಟು, ಒಮ್ಮೊಮ್ಮೆ ಹೇಳೋದುಂಟು. ಇವೆಲ್ಲ ಎಂತ ಒಮ್ಮೊಮ್ಮೆ ಅಂತ ಅಷ್ಟೇ ಕಥೆ ಮುಗೀತು. ಯಾವ ರೂಲ್ ಅಂತಲ್ಲ ಆಯ್ತಾಗ, ರೂಲ್ ಯಾವಾಗುತ್ತೆ? ಯಾವಾಗಲೂ ನಡೆದ್ರೆ ಮಾತ್ರ ರೂಲ್ ಆಗೋದು. ಒಮ್ಮೊಮ್ಮೆ ಈ ರೀತಿ ತಪ್ಪಿದಾಗ, ಪ್ರತಿ ಹಂತದಲ್ಲೂ ತಪ್ಪಿದಾಗ, ಅವರ ವ್ಯಕ್ತಿಗಳೇ ಸ್ವತಂತ್ರರಲ್ಲ ಅಂಬೋದು ಪ್ರೂವ್ ಆಗ್ತದೆ. ಅಸ್ವಾತಂತ್ರ್ಯಕ್ಕಿದೆ ನಿದರ್ಶನ. ಅಸ್ವಾತಂತ್ರ್ಯವನ್ನು ಶಾಸ್ತ್ರ ಏನು ಹೇಳುತ್ತೆ, ಅದನ್ನು ಅನುಭವಕ್ಕೆ ತಂದ್ಕೊಂಡಾಗ ಸತ್ಯ ಅನಿಸುತ್ತೆ. ಅದು ಯೋಚನೆ, ದೇವರು ಸ್ವತಂತ್ರ ಅಸ್ವತಂತ್ರರಲ್ಲ. ಅನೇಕ ದಿವಸಕ್ಕೆ ಸಾವಿರ ದೃಷ್ಟಾಂತ ಸಿಗುತ್ತೆ, ಒಂದೆರಡು ಬೇಕಾಗಿಲ್ಲ. ದಿವಸಕ್ಕೆ ಪ್ರತಿ ಹಂತದಲ್ಲೂ ಕೂಡ ನಮಗೇನು ಕಾಣಿಸುತ್ತೆ, ಅಸ್ವಾತಂತ್ರ್ಯ ಎದ್ದು ಕಾಣುತ್ತೆ. ಅಸ್ವಾತಂತ್ರ್ಯ ಯಾವಾಗ ನಮಗೆ ಅನುಭವಕ್ಕೆ ಬಂತೋ, ನ್ಯಾಚುರಲಿ ಯಾರಿರಬೇಕು, ಸ್ವತಂತ್ರ ಇರಲೇಬೇಕು ಅಂತ. ಅಸ್ವತಂತ್ರನೇ ಪರಮಾತ್ಮ. ಇದು ಶ್ರುತೆ ಹೇ ತತ್ರಾಪಿ ಈಶಕೃತತ್ವೇ ಸಮ್ಯಂಗ್ಮಾನ. ಅದು ಈಶ ಅದನ್ನು ಕೂಡ ದೇವರೇ ಮಾಡ್ತಾರೆ ಅಂತ ಸ್ಪಷ್ಟ ಪ್ರಮಾಣ ಇರೋದ್ರಿಂದ, ನರುತೆ ತತ್ಕ್ರಿಯತೆ ಅನ್ನೋ ಮಾತಲ್ಲಿ ಬಂದಿರೋದ್ರಿಂದ, ಯಾವುದೇ ಕಾಲಕ್ಕೂ ಕೂಡ ದೇವರನ್ನು ನಾವು ಬಿಟ್ಟು ಇದು ಮಾಡೋಕ್ಕಾಗೋದಿಲ್ಲ. ಇದರಿಂದ ಏನು ಹೇಳಿದಾಗಾಯಿತು, ಪ್ರತಿಯೊಬ್ಬರಿಗೂ ಅವಸ್ಥೆಗಳು ಬರುತ್ತೆ, ಮೂರು ಅವಸ್ಥೆಗಳು. ದೇವರು ತಮ್ಮ ಇರೋದಾರ ತಮ್ಮನ್ನ ಅಸ್ತಿತ್ವ ತೋರಿಸಲಿ ಅಂತ ಅನೇಕರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವಸ್ಥಾತ್ರಯಗಳೇ ದರ್ಶನ. ಮೂರು ಅವಸ್ಥೆಗಳನ್ನು ಕೊಟ್ಟು ತನ್ನ ವ್ಯಾಪಾರವನ್ನು ದೇವರು ತೋರಿಸಿದರೂ ಕೂಡ ನಾವಿನ್ನೂ ಅರ್ಥ ಮಾಡಿಕೊಂಡಿಲ್ಲ ಅಂದರೆ ದೇವರು ತೋರಿಸಿಲ್ಲ ಅಂತಲ್ಲ, ಇವನಿಗೆ ಅರ್ಥ ಆಗೋದಿಲ್ಲ ಅಂತ ಅರ್ಥ. ನಚ ರಾಜಾದೀನಾಂ ಪೃಥಕ್ ದರ್ಶನಾತ್ ಈಶಾಂತರ ಕಲ್ಪನಾ. ಆ ಇನ್ನೊಂದು ಸ್ಥಿತಿ ಬಂದ, ಹೌಲಿ ಬಿಡಿ, ಮೂರು ಬೇರೆಯವರಿಂದ ಆಗುತ್ತೆ ನಮ್ಮಿಂದ ಆಗಲ್ಲ ಅಂತ ಹೇಳಿದ್ರೆ ಅಷ್ಟು ಒಪ್ಕೊಂಬಿಡೋಣ, ನಮ್ಮಲ್ಲಿ ಆಗೋದಿಲ್ಲ ಅಂತ ಒಪ್ಕೊಂಬಿಡೋಣ, ಒಬ್ಬ ಯಾರೋ ಇಂದ ಆಗುತ್ತೆ ಅಂತ ತಿಳ್ಕೊಂಬಿಡೋಣ. ಅದು ಯಾರಿಂದ? ನಿಮ್ಮ ದೇವರಿಂದ ಆಗುತ್ತೆ ಅಂತ ಯಾಕೆ ತಿಳ್ಕೋಬೇಕು? ಅಥವಾ ನಿಮ್ಮ ದೇವರಿಂದ ಆದರೂ ಕೂಡ ಒಬ್ಬ ದೇವರಿಂದ ಅಂತ ಯಾಕೆ ತಿಳ್ಕೋಬೇಕು? ಉದಾಹರಣೆಗೆ ಒಬ್ಬೊಬ್ಬ ರಾಜ್ಯಕ್ಕೊಬ್ಬ ಮುಖ್ಯಮಂತ್ರಿ ಇರ್ತಾನೋ ಇಲ್ಲೋ, ಒಬ್ಬ ದೇಶಕ್ಕೊಬ್ಬ ರಾಜ ಇರ್ತಾನೋ ಇಲ್ಲೋ, ಅದರಲ್ಲಿ ಜಾಗ್ರತ ಅವಸ್ಥೆಗೆ ಒಬ್ಬ ದೇವರು, ಸ್ವಪ್ನಾವಸ್ಥೆಗೆ ಒಬ್ಬ ದೇವರು, ಸುಷುಪ್ತಿ ಅವಸ್ಥೆ ಇನ್ನೊಬ್ಬ ದೇವರು ಅಂತ ಯಾಕೆ ತಿಳ್ಕೊಳ್ಬಾರ್ದು? ಇವರ ಪ್ರಶ್ನೆ ಕೇಳೋಣ, ಏನಂತೆ? ಇವ್ರ ಲೋಕದಲ್ಲಿ ಆ ರೀತಿ ಕಾಣ್ತದೆ, ಒಬ್ಬ ಡಿಪಾರ್ಟ್ಮೆಂಟ್ಗೆ ಒಬ್ಬ ಮಂತ್ರಿ ಇರಾಗೆ, ಒಬ್ಬ ಡೈರೆಕ್ಟರ್ ಇರಾಗೆ, ಪ್ರತಿ ಒಬ್ಬನೇ ಎಲ್ಲ ಮಾಡ್ತಾರೆ ಅಂತ ಹೇಳಿಬಿಡಿ, ಅಷ್ಟಾರು ಒಪ್ಪಬೇಡಿ ಅಂತ ಕೇಳ್ತಾರೆ. ಕೊನೆ ಪಕ್ಷ ದೇಶಕಾಲ ವಿಶೇಷೇಪಿ ಸ್ವಪ್ನಾದೀನಾಂ ಸ ಏವಹಿ ತಿರಸ್ಕರ್ತ ಚ ಕರ್ತ ಚ ನಖಂಡೇಶ ಸರಾಜವತ್ ಇದು ಶ್ರುತಿಮಾನ. ಬಹಳ ಇಂಪಾರ್ಟೆಂಟ್ ಇದೆ. ದೇವರ ವಿಶೇಷ ಹಿರಿಮೆ ಏನು ಅಂದರೆ, ದೇಶ ಕಾದು ಅನೇಕ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿ ಈ ರೀತಿ ಮೂರು ರೀತಿ ಪ್ರಶ್ನೆ ಮಾಡಬಹುದು. ಒಂದು ಪ್ರಶ್ನೆ ಏನು? ಜಾಗ್ರತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಮೂರಕ್ಕೂ ಒಬ್ಬನೇ ದೇವರು ಅಂತ ಹೇಳಬೇಡಿ, ಬೇರೆ ಬೇರೆ ದೇವರು ಅಂತ ಹೇಳಿ. ಅಥವಾ ಈಗಿನ ಕಾಲಕ್ಕೆ ಎಲ್ಲರಿಗೂ ಒಬ್ಬ ದೇವರು ಮಾಡ್ತಾನೆ ಅಂತ ಇಟ್ಕೊಬೋಣ, ಹಿಂದಿನ ಅವನೇ ಮಾಡ್ತಿದ್ದ ಅಂತ ಹೇಳಿಬೇಡಿ. ರಾಜರು ಬದಲಾಗೋದು ಕಾಣುತ್ತಾ ಇಲ್ಲೋ? ಆ ರೀತಿ ಇವತ್ತು ಹಿಂದಿನ ದೇವರು ಬೇರೆ, ಇವತ್ತಿನ ದೇವರು ಬೇರೆ, ಅಥವಾ ಮುಂದೆ ಇವನೇ ಇವನೇ ಇರ್ತಾರೆ ಅಂತ ಹೇಳಬೇಡಿ. ಅಲ್ಲೂ ಬದಲಾಗ್ತಾನೆ. ಇತ್ತು ಯಾವ್ದಾರು ಒಪ್ಕೊಳ್ಳಿ ಒಂದು ಕೊನೆ ಪಕ್ಷ, ಯಾರು ಇರ್ತಾರೆ ಏನಾದ್ರು ತಗೊಳ್ಳಿ ಅಂತಾರೆ, ಆ ಥರ ಈರುಳ್ಳಿ ಯಾರು ತಗೊಳ್ಳಿ, ಬೆಳ್ಳುಳ್ಳಿ ಒಂದು ಏನಾದ್ರು ತಿನ್ಬೇಕು ನೀವು ಕೊನೆ ಪಕ್ಷ. ಆ ರೀತಿ ಮಾಡೋದು, ಏಕಾಚಿವಾಗಿ ಸ್ವಲ್ಪ ಕಾಫಿ ಇಟ್ಕೊಳ್ಳಿರಿ, ಏನೋ ತಗೊಳ್ಳಿರಿ, ಸ್ವಲ್ಪ ವ್ರತ ಭಂಗ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು. ಅದಕ್ಕೆ ದೇವರು ಸರ್ವಸಂತನಾಗಿ ಒಪ್ಪಕ್ಕೆ ನಾವು ತಯಾರಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಹೇಳ್ತಾರೆ ಅದು ಸರಿಯಲ್ಲ. ಅದಕ್ಕೆ ಇದನ್ನೇ ಅನುಭಾಷ್ಯದೊಳಗೆ ಸರ್ವ ದೇಶೇಷು ಕಾಲೇಷು ಸಯೇಕ ಪರಮೇಶ್ವರ, ಇದು ಅನುಭಾಷ್ಯ. ದೇಶಕ್ಕೆ ತಕ್ಕಂತೆ ಮುಖ್ಯಮಂತ್ರಿ ಬದಲಾದರೂ ಬದಲಾಗೋ ಹಾಗೆ ಎಂದೂ ದೇವರು ಬದಲಾಗೋದಿಲ್ಲ. ಕಾಲಕ್ಕೆ ತಕ್ಕಂತೆ ರಾಜಮಹಾರಾಜರು ಬದಲಾಗ ದೇವರು ಬದಲಾಗೋದಿಲ್ಲ. ಎಲ್ಲ ಕಾಲಕ್ಕೂ ಹೇಗಿರುತ್ತಾನೆ, ಮತ್ತೆ ಒಬ್ಬೊಂದು ಅವಸ್ಥೆಗೊಬ್ಬರು ಬದಲಾಗೋದಿಲ್ಲ. ನಚ ದೇಶಕಾಲ ವಿಶೇಷೇಪಿ ಸ್ವಪ್ನಾದೀನಾಂ ಸಯೇವಹಿ ತಿರಸ್ಕರ್ತಾಚ ಕರ್ತಾಚ. ದೇಶ ಕಾಲ ಎಂಥ ಪ್ರಸಂಗ ಒದಗಿದರೂ ಕೂಡ ಸ್ವಪ್ನಾದಿ ಮೂರು ಅವಸ್ಥೆಗಳಿಗೂ ಕೂಡ ತಿರಸ್ಕರ್ತ ಅವನೇ ಕರ್ತ ಅವನೇ. ಕರ್ತ ಅಂದರೆ ಮಾಡೋನು, ತಿರಸ್ಕರ್ತ ಅಂದರೆ ತೆಗೆಯೋನು. ಕರ್ತ ತಿರಸ್ಕರ್ತ, ತಿರೋಧಾನ ಅಂತೀವಲ್ಲ ಹಾಗೆ, ಮಾಡೋನು ಅವನೇ, ತೆಗೆಯೋದು ಅವನು. ಉಳಿದ ಯಾರಿಗೂ ಕೂಡ ಸ್ವಾತಂತ್ರ್ಯ ಇಲ್ಲ. ದೇವರನ್ನು ಉಳಿದ ರಾಜರಂತ ಯಾಕೆ ತಿಳ್ಕೊಬಾರ್ದು ಅಂದರೆ, ನಾ ಖಂಡೇಶ ಸ ರಾಜವತ್. ರಾಜ ಹೇಗೆ, ಖಂಡೇಶ ಅಂದ್ರೇನು? ಖಂಡ ಅಂದರೆ ಪಾರ್ಟ್, ಅಖಂಡ ಅಂದರೆ ಹೋಲ್. ಪರಮಾತ್ಮ ಖಂಡ ಖಂಡಕೀಶನಲ್ಲ, ಅಖಂಡ ಆದ ಸ್ವಾಮಿ. ಆದ್ದರಿಂದಾಗಿ ಚಕ್ರವರ್ತಿಗೆ ಸರ್ವೋ ಅಧೀನ, ಈ ಮಾಂಡಲಿಕ ರಾಜರಿಗೆ ಅದು ಭಾಗ ಮಾತ್ರ ಅಧೀನ. ದೇವರು ಯಾರೋ ರಾಜ ಇದ್ದಂತೆ ಅಲ್ಲ, ಮಾಂಡಲಿಕನಂತೆ ಅಲ್ಲ, ಚಕ್ರವರ್ತಿಯಾಗಿದ್ದಾನೆ. ಅನಾಜ್ಯಾನಂತ ಏಕೋ ನಾರಾಯಣ ಆಸೀತ್. ಆದ್ದರಿಂದಾಗಿಯೇ ಯಾವುದೇ ಕಾರಣಕ್ಕೂ ಕೂಡ ದೇವರಲ್ಲಿ ಏನು ಕಲ್ಪನೆ ಮಾಡಬಾರದು, ದೇಶಕಾಲಾದಿಗಳ ನಿಮಿತ್ತದಿಂದ ವ್ಯತ್ಯಾಸವನ್ನು ಕಲ್ಪನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಗೊತ್ತಾದರೆ ದೇವರ ಬಗ್ಗೆ ಏಕೋ ನಾರಾಯಣ ಎಂಬ ಶ್ಲೋಕ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ರುದ್ರಾದಿಗಳು ಏಕೋ ರುದ್ರ ಅಂತ ಹೇಳೋಕ್ಕೆ ಬರೋದಿಲ್ಲ, ಏಕೋ ಬ್ರಹ್ಮ ಅಂತ ಹೇಳೋದಕ್ಕೆ ಬರೋದಿಲ್ಲ, ಯಾಕೆ ಚೇಂಜ್ ಆಗ್ತಾ ಹೋಗ್ತಾರೆ. ಒಂದು ಬ್ರಹ್ಮಕಾಲಕ್ಕೂ ಬ್ರಹ್ಮದೇವರೇ ಚೇಂಜ್ ಆಗಿಬಿಡ್ತಾರೆ, ಉಳಿದವರೆಲ್ಲ ಚೇಂಜ್ ಆಗೋಗ್ತಿರ್ತಾರೆ. ಅದು ಏಕೋ ಬ್ರಹ್ಮ, ಏಕೋ ರುದ್ರ, ಏಕೋ ಯಾರೂ ಇಲ್ಲೇ ಇಲ್ಲ, ಏಕೋ ವಿಷ್ಣು ಅಂಬೋದು ಮಾತ್ರ ಸರಿಯಾಗ. ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ, ಈ ಮಾತು ಅರ್ಥ ಮಾಡಿಕೊಂಡ್ರೆ ವಿಷ್ಣು ಸರ್ವೋತ್ತಮತ್ವ ಒಳ್ಳೆ ಗಟ್ಟಿ ಇದು. ಆಗ ರಾಸ್ತಿ ನಾರಾಯಣ ಸಮಂ ನಾ ಭೂತಂ ನಾ ಭವಿಷ್ಯತಿ ಏತೇನ ಸತ್ಯವಾಕ್ಯ. ಸತ್ಯವಾಕ್ಯ ಅಂದರೆ ಇದೇ ಮೀಮಾಂಸಾ ವಾಕ್ಯ ಇದು. ಯಾವುದಿದು ಬ್ರಹ್ಮಸೂತ್ರದಲ್ಲಿ ಬಂದಿರೋ ವಿಚಾರ ಅಂತ, ಸತ್ಯವಾಕ್ಯ ಶಬ್ದಕ್ಕೆ ಅರ್ಥ ಏನು ಅಂದರೆ ಸರಿಯಾದ ಮಾತು ಅಂತ ಒಂದು ಅರ್ಥ, ಬ್ರಹ್ಮಸೂತ್ರ ತೀರ್ಮಾನವಾಗಿರೋ ವಿಚಾರ ಅಂತ ಇನ್ನೊಂದು ಅರ್ಥ. ಸರ್ವಾರ್ಥಾನ್ ಸಾಧಯಾಮ್ಯಹಂ, ಇದರದ್ದು ಎಲ್ಲ ಪುರುಷಾರ್ಥಗಳನ್ನು ಕೂಡ ಸಾಧಿ ತಿಳ್ಕೊಂಡು ಏನು ಉಪಯೋಗ ಅಂದರೆ ಎಲ್ಲ ಪುರುಷಾರ್ಥ ಸಿದ್ಧಿಯಾಗುತ್ತೆ. ಇತಿ ಶ್ರುತಿಮಾನಾತ್. ಎಷ್ಟದರ್ಥ ಏನಾಗುತ್ತೆ, ಕೆಲವು ಕೆಲಸ ಆಗಿಲ್ಲ, ಆ ಫೈಲ್ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ ಅಂತ ಅರ್ಕೊಂಡು, ಯಾರ ಹತ್ರ ಇದೆ ಗೊತ್ತಾಗ್ತಾ ಇಲ್ಲ, ಗೊತ್ತಾದ್ರೆ ಯಾರು ಮಾಡ್ಬೋದು. ಇವತ್ತು ಎಲ್ಲ ಫೈಲು ಯಾರ ಹತ್ರ ಇದೆ, ಅದನ್ನು ಗೊತ್ತಾಗಿ ಮಾಡಿಸೋದು ಸುಲಭ. ಜ್ಞಾನಿಗಳು ಯಾತಕ್ಕೆ ಸಮಸ್ಯೆ ಆಗೋದಿಲ್ಲ ಅಂದರೆ ಅವ್ರಿಗೆ ಗೊತ್ತು, ಅವರಿಗೆ ಎಲ್ಲ ಎಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ದೇವರಲ್ಲಿ ಆ ಥರ. ಆದ್ದರಿಂದ ಇವತ್ತು ಇದೆಲ್ಲ ಗೊತ್ತಾಗೋದ್ರಿಂದ ಸರ್ವಾರ್ಥಾನ್ ಸಾಧಯಾಮ್ಯ, ಎಲ್ಲ ಕೆಲಸಗಳನ್ನು ಕೂಡ ಸಾಧನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇತಿ ಶ್ರುತಿಮಾನ, ಇದಿಷ್ಟು ವಾಕ್ಯನೇ ಸಾಕು. ಜತಿ ಶ್ರುತಿಮಾನ ಅಂತಂದು ಪ್ರಮಾಣ ಶ್ರುತಿ ಷಷ್ಠ ಆಧಾರ ಹೆಪ್ಪಡ್ತಿರೋದ್ರಿಂದ ದೇವರನ್ನು ನಾವು ಖಂಡೇಶ ಅಂತ ತಿಳ್ಕೊಳ್ಬಾರದು. ನಚ ಮೋಹೆ ಬ್ರಹ್ಮ ಪ್ರಾಪ್ತಿರೇವ ಪೃಥಗ್ ಅವಸ್ಥಾನ ಅವಸ್ಥಾತ್ವಾದಿತಿ ವಾಚ್ಯಂ ಪರಿಶೇಷಮಾನಾತ್ ಅರ್ಥ ಪ್ರಾಪ್ತಿತ್ವ ಅವಗಮಾ. ಆಗಿ ಇನ್ನೊಂದು ಪ್ರಶ್ನೆ ತೆಗೆದು, ಸೂಕ್ಷ್ಮ ಪ್ರಶ್ನೆ ತೆಗೆದ ಆಯಿತು. ಜಾಗ್ರತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ ಅವಸ್ಥೆ, ಮೂರು ಅವಸ್ಥೆಗಳ ಬಗ್ಗೆ ದೇವರು ಮಾಡುತ್ತಾರೆ ಅಂತ ಹೇಳಿದ್ದಾರೆ. ಆಯಿತು. ಇನ್ನೊಂದು ಅವಸ್ಥೆ ಇದೆ, ಮೂರ್ಛಾವಸ್ಥೆ. ಮೋಹ ಅಂದರೆ ಮೂರ್ಛಾ, ಮೂರ್ಛಾವಸ್ಥೆ ಇದೆ. ಅಲ್ಲಿ ಬ್ರಹ್ಮಪ್ರಾಪ್ತಿ ರೇವ ಬೃಹಗ ಅವಸ್ಥಾತ್ವಾದಿತಿ ವಾಚ್ಯ. ಅದು ಬ್ರಹ್ಮಪ್ರಾಪ್ತಿ ಅಂತ ತಿಳ್ಕೊಬೇಡ, ಮೋಕ್ಷ ಮೋಕ್ಷಾವಸ್ಥೆ ಅಂದರೆ ಏನು, ಬ್ರಹ್ಮಪ್ರಾಪ್ತಿ ಅಂತ ತಿಳ್ಕೊಂಬೇಡ ಅಂತ ಕೇಳಿದರೆ, ಪರಿಶೇಷಮಾನಾದ ಅರ್ಧ ಪ್ರಾಪ್ತಿತ್ವ ಅವಗಮಾತೋ ಮುಗ್ಧಿ ಅರ್ಧ ಸಂಪತ್ತಿ ಅಂತ ಸೂತ್ರ. ಮೋಹಾವಸ್ಥೆಯಲ್ಲಿ ಪೂರ್ಛ, ಇದರಲ್ಲಿ ಏನಾಗ್ತಾನೆ ಜೀವ, ಸುಷುಪ್ತಿ ಅವಸ್ಥೆಯಲ್ಲಿ ದೇವರ ಹತ್ರ ಪೂರ್ತಿ ಹೋಗ್ತಾನೆ. ಮೋಹಾವಸ್ಥೆಯಲ್ಲಿ ಏನಾಗ್ತಾನೆ, ಅರ್ಧ ಹೋಗಿರ್ತಾನೆ, ಅದೇ ಕೋಮಾ ಸ್ಟೇಜ್ ಅಂದರೆ ಅದೇ. ಮೂರ್ಛಾವಸ್ಥೆ ಅಂದ್ರೆ ಒಂದು, ಕೋಮಾ ಸ್ಟೇಜ್ ಅಂದ್ರೆ ಒಂದೇ. ಸೊ ನಾಲ್ಕನೇ ಅವಸ್ಥೆಯನ್ನು ಯಾತಕ್ಕೆ ಎಲ್ಲ ಕಡೆ ಹೇಳಲಿಲ್ಲ ಅಂದರೆ, ಎಲ್ಲರಿಗೂ ಬರಬೇಕು ಅಂತ ನಿಯಮ ಇಲ್ಲ ಅದು. ಈ ಮೂರು ಅವಸ್ಥೆಗಳು ಎಲ್ರಿಗೂ ಬರುತ್ತೆ, ಪ್ರತಿನಿತ್ಯನೂ ಬರುತ್ತೆ. ಜಾಗ್ರದ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆಗಳು, ಎಲ್ಲರಿಗೂ ಬರೋ ಅವಸ್ಥೆಗಳು. ಮೂರ್ಛಾವಸ್ಥೆ ಎಲ್ರಿಗೂ ಬರೋದಿಲ್ಲ, ಆದ್ದರಿಂದಾಗಿ ಏನು ಮಾಡಲಿಲ್ಲ ಅದನ್ನು. ಮತ್ತು ಪ್ರತಿನಿತ್ಯ ಬರೋದಿಲ್ಲ, ಮೂರ್ಛೆ ರೋಗ ಇದ್ದವರಿಗೂ ಪ್ರತಿನಿತ್ಯ ಮೂರ್ಛೆ ಬರಬೇಕು ಅಂತಿಲ್ಲ. ಸೊ ನಿತ್ಯದ ಅವಸ್ಥೆಗಳು ಹೇಳ್ತಾ ಇರೋದ್ರಿಂದ ಅದಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳಿ, ಹೀಗಾಗಿ ಮೂರ್ಛಾವಸ್ಥೆ ಬಗ್ಗೆ ಕೂಡ ವಿವರ ಹೇಳದಂತೆ ಆಯಿತು. ಮತ್ತು ಅಲ್ಲಿ ಪ್ರಾಸಂಗಿಕವಾಗಿ ಭಾಷ್ಯದಲ್ಲಿ ಹೇಳ್ತಾರೆ, ಮೂರ್ಛಾವಸ್ಥೆಯು ಸುಖಕರವೋ ದುಃಖಕರವೋ ಅಂತ ಪ್ರಶ್ನೆ. ಮೂರ್ಛಾವಸ್ಥೆಯು ಸುಖಕರವಾಗಿದ್ದು ಎಲ್ಲರೂ ಏನು ಮಾಡ್ಕೋಬೋದಾಗಿತ್ತು, ಮೂರ್ಛಿತರಾಗ್ಬೋದಾಗಿತ್ತು. ತುಂಬ ದುಃಖ ಆಗುತ್ತೆ, ಮೂರ್ಛೆ ಹೋಗಿಬಿಡುತ್ತೆ. ಅದರ ಅರ್ಥ ಏನೀಗ, ದುಃಖ ಜಾಸ್ತಿ ಆಗಿದೆ ಅಂತ ಅರ್ಥ. ದುಃಖ ನಾವೇನು ತಿಳ್ಕೊಂಡ್ಬಿಡ್ತೇವೆ, ದುಃಖ ಕಡಿಮೆ ಆಗಿದೆ. ದುಃಖ ಕಡಿಮೆ ಆಗಿಲ್ಲಾಗ ಮೂರ್ಛಾವಸ್ಥೆಯಲ್ಲಿ ಏನಾಗುತ್ತಾಗ ದುಃಖ ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಎಂದೂ ಕೂಡ ಮೂರ್ಛಾವಸ್ಥೆ ಸುಖಕರವಾದ ಅವಸ್ಥೆ ಅಲ್ಲ, ಅದು ದುಃಖದ ಅವಸ್ಥೆ. ಯಾವುದೇ ಒಂದು ನಾವು ಕಂಡಿರತಕ್ಕಂತಹ ದುಃಖದ ಅವಸ್ಥೆಗಿಂತ ಹೆಚ್ಚು ದುಃಖ ಕೊಡ್ತಕ್ಕಂಥ ಅವಸ್ಥೆ ಯಾವುದು? ಮೂರ್ಛಾವಸ್ಥೆ. ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ. ಏನ ಯಾರಿಗೆ ಯಾಕೆ ಬರೋದು? ಎದ್ದವ್ರು ಕೇಳಿ, ಮೂರ್ಛೆ ಬಂದವರು ಕೇಳ್ಬೇಕನ್ನ. ಅದು ನಿದ್ದೆ ವಿಷಯ ನಿದ್ದೆ ಮಾಡಿದವ್ರು ಕೇಳಬೇಕು, ಮೂರ್ಛೆ ಬಂದವರು ಕೇಳಬೇಕು. ಸುಖವಾಗಿದ್ದಲ್ಲಿ ಅವಾಗ ಹೇಳ್ತಾನ ಮತ್ತೆ ಅದೇ ನಾವು ಹೇಳ್ತೀವಿ ಅಷ್ಟೇ, ಅವ್ರನ್ನ ಕೇಳಬೇಕು. ಅರ್ಥ ಏನು ಕೇಳಿರ ಯಾರನ್ನಾರು, ಯಾರು ಸಿಕ್ಕಿದ್ರ ಅಂತವ್ರು ಮೂರ್ಛೆ ಸಿಕ್ಕಿಲ್ಲ. ಹಿಂಸೆ ಹಿಂಸೆ ಅನುಭವಿಸ್ತಾರೆ, ಹಿಂಸೆ ಅನುಭವಿಸ್ತಾರೆ. ಅರ್ಥ ಆಯ್ತಾ? ಅದನ್ನು ಅವ್ರು ಕೇಳದೆ ಹೋದ್ರು ಕೂಡ ಇವ್ ಮ್ಯಾಗ್ನೇ ಇದನ್ನು ತಗೋತಾರೆ, ಸ ಇನ್ಸ್ಟ್ರೂಮೆಂಟ್ ಇಂದ ನೋಡ್ತಾರೆ. ದುಃಖ ಅನುಭವಿಸಿದ್ರೆ ಇದು ತೋರಿಸಲ್ಲ, ನಿದ್ರೆಯಲ್ಲಿದ್ದಾಗ ಹೇಗೆ ತೋರಿಸುತ್ತೆ ಆ ಥರ ತೋರಿಸಲ್ಲ, ಯಾವ ಥರ ತೋರಿಸೋದು? ದುಃಖಾನುಭವನೇ ತೋರಿಸೋದು. ಅರ್ಥ ಆಯ್ತಾ? ಈಗ ಅವಾಗ ಗೊತ್ತಾಗುತ್ತೆ ದುಃಖ ಅನುಭವಿಸ್ತಾ ಅಂತ ತಿಳಿ. ದುಃಖ ಪಡ್ತಿರ್ತಾರೆ ಅಂತ ಅರ್ಥ. ಏ ತಿಳಿಗಟ್ಟೆ ದುಃಖ ಪಡಬಾರ್ದಲ್ಲ, ಏನು ಹಾಗೇನಿಲ್ಲ. ಎಷ್ಟು ದಿವಸ ಬರೀ ಅಷ್ಟು ದಿವಸ ದುಃಖ ಪಡ್ತಾನೆ ಇರ್ತಾರೆ, ಬೇರೆ ಇದೇ ಇಲ್ಲ. ಅದೇ ಹೇಳ್ತಿರೋದು ಈಗ ಕೋ ದುಃಖ ಇದೆ ಅಂತಲೇ ಹೇಳ್ತಾರೆ. ದುಃಖ ಅನುಭವ ಜಾಸ್ತಿ ಆದ ಕೋವಾ ಸ್ಟೇಜ್ಗೆ ಹೋಗ್ತಾನೆ ಅವನು. ಅರ್ಥ ಆಯ್ತಾ? ಈಗ ಅಲ್ಲಿ ದುಃಖ ಅನುಭವಿಸ್ತಾ ಇದ್ದಾರೆ ಆಗಲೂ ಕೂಡ ಗೊತ್ತಾಗದೆ. ಅದಕ್ಕೆ ಮೂರ್ಛೆ ಅಂತ ಕರೆಯುತ್ತೆ. ನಚ್ಚ ಸ್ಥಾನ ಭೇದ ವಿಷ್ಣುರಪಿ ಭೇದ. ಈಗ ಮುಂದಿನ ಪ್ರಶ್ನೆ ಆಯ್ತು ಬಿಡಿ. ವಿಷ್ಣು ಏನು ಮಾಡ್ತಾನೆ ಈಗ? ಒಂದೊಂದು ಸ್ಥಳದಲ್ಲಿದ್ದು ಒಂದೊಂದು ಅವಸ್ಥೆ ಕೊಡ್ತಾರೆ ಅಂತ ಹೇಳಿದ್ರು. ಆ ರೀತಿ ಸ್ಥಾನ ಭೇದದಿಂದಾಗಿ ದೇವರಲ್ಲಿ ರೂಪಭೇದದಲ್ಲಿ ಬರುತ್ತೋ ವ್ಯತ್ಯಾಸ ಉಂಟಾಗುತ್ತೋ ಅಂತ ಪ್ರಶ್ನೆ. ಈಗ ನಮ್ಮಲ್ಲಿ ಹಾಗಾಗುತ್ತೆ, ಸ್ಥಾನ ಭೇದದಿಂದ ಏನಾಗುತ್ತೆ? ಶಕ್ತಿ ಭೇದ ಆಗುತ್ತೆ. ಸ್ಥಾನ ಭೇದ ಶಕ್ತಿ ಭೇದ. ಸಿನಿಮಾ ನಾಟಕ ಮುಂದೆ ಕೂತ್ರೆ ಬೇರೆ, ಹಿಂದೆ ಕೂತ್ರೆ ಬೇರೆ. ಸತ್ತಾನೆ ಫಸ್ಟ್ ಸೀಟು ಸೆಕೆಂಡ್ ಸೀಟು ವಿಂಡೋ ಸೀಟು ಅವೆಲ್ಲ ಇದ್ದಿದ್ದೆ ತಾನೆ ಪ್ರಶ್ನೆಯಲ್ಲಿ. ನಮ್ಮಲ್ಲಿ ಸ್ಥಾನ ಭೇದದಿಂದಾಗಿ ಏನಾಗುತ್ತೆ? ಸುಖ ವ್ಯತ್ಯಾಸ ಆಗುತ್ತೆ. ಅದೇ ರೀತಿ ಹೋಮ್ ಪಿಚ್ಚು ಫಾರಿನ್ ಪಿಚ್ಚು ಅದರಲ್ಲಿ ವ್ಯತ್ಯಾಸ ಆಗುತ್ತೆ. ಮತ್ತೆ ನಮ್ಮನೆ ಬಾ ನೋಡ್ಕೋತೀವಿ ಅಂತ ಹೇಳ್ಬೇಕಾದ್ರೆ ಏನಿದೆ ಇಲ್ಲಿ? ಮನೆಯ ಶಕ್ತಿ ಜಾಸ್ತಿ ಅಂತ ಹೇಳಿಬಿಟ್ಟು ಮಾತಿದೆ. ದೇವರಲ್ಲಿ ಹಾಗಾಗುತ್ತೋ ಅಂತ ಪ್ರಶ್ನೆ. ಅದಿಲ್ಲ. ನಚ್ಚ ಸ್ಥಾನ ಭೇದ ವಿಷ್ಣುರಪಿ ಭೇದ. ಎಷ್ಟು ಯಾವುದೇ ಸ್ಥಳದಲ್ಲಿದ್ದರೂ ಪರಮಾತ್ಮನಿಗೇನಿಲ್ಲ, ಯಾವುದೇ ಭೇದ ಇಲ್ಲ. ಅಯಮೇವ ಸಹ ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ಶ್ರುತಿ ಬಲಾತ್ ಸ್ಥಾನಾನಾಂ ಭೇದ ತಸ್ಯ ಅಭೇದ ಇತಿ ವ್ಯವಸ್ಥೋಪಪತ್ತೇಹೇ. ಅಲ್ಲಿ ಎರಡು ಪ್ರಶ್ನೆ ಕೇಳಿದ್ದಾನೆ. ಸ್ಥಾನದ ಭೇದದಿಂದ ವಿಷ್ಣುವಿಗೆ ಭೇದ ಉಂಟೋ, ಅಥವಾ ಸ್ಥಾನಗಳಿಗೂ ಪರಸ್ಪರ ಭೇದ ಇಲ್ವೋ? ಆ ಪ್ರಶ್ನೆ. ಸ್ಥಾನಗಳಿಗೂ ಪರಸ್ಪರ ಭೇದ ಇಲ್ವೋ, ಅಥವಾ ಆ ಭೇದ ಇವತ್ತು ವಿಷ್ಣುವಿಗೂ ಭೇದ ಉಂಟು ಅಂದರೆ ಸ್ಥಾನ ಭೇದ ಉಂಟೇ ಉಂಟು, ಆದರೆ ವಿಷ್ಣುವಿಗೆ ಮಾತ್ರ ಭೇದ ಇಲ್ಲ. ದೇವರು ಎಲ್ಲೇ ಇದ್ದರೂ ಕೂಡ ಅಷ್ಟೇ ಸಮರ್ಥನಾಗಿದ್ದಾನೆ. ಆ ಜರಾಸಂಧ ಅದಕ್ಕೆ ಏನು ಮಾಡ್ದ? ಮಧುರೆಯಲ್ಲಿದ್ದಾಗ ಅಟ್ಯಾಕ್ ಮಾಡ್ದ, ಸೋತು ಬಂದ. ಆಮೇಲೆ ಕೃಷ್ಣ ಅಡ್ಸ್ಕೊಬಂದು ಮತ್ತೆ ಹೊಡೆದ, ಎರಡೂ ಆಯ್ತು. ಈಗ ಜರಾಸಂಧರ ಊರಿಗೆ ಹೋಗಿ ಅವನು ಕೊಂದು ಹಾಕಿದ, ಕೊನೆಗೆ ಜರಾಸಂಧ ಇದ್ದಲ್ಲಿಗೆ ಹೋಗಿ ಕೊಂದು ಹಾಕಿದ, ತನ್ನ ಬಂದ ಹೊಡೆದು ಓಡಿಸ್ದ. ಇದೇನು ತೋರಿಸುತ್ತೆ ನಮಗೆ? ದೇವರಲ್ಲಿ ಶಕ್ತಿ ಭೇದ ಇಲ್ಲ, ದೇವರಲ್ಲಿ ಶಕ್ತಿ ಭೇದ ಇಲ್ಲವೇ ಇಲ್ಲ. ಅದು ವಾಯುದೇವರಲ್ಲಿ ಶಕ್ತಿ ಭೇದ ಇದೆ, ಅದು ಈ ರೀತಿ ಭೇದ ಇಲ್ಲ. ಉಳಿದವರು ಇರೋ ರೀತಿ ಭೇದ ಇಲ್ಲ. ಉಳಿದವರಿಗೆ ಅಸಾಮರ್ಥ್ಯ ಬರುತ್ತೆ, ಅಸಾಮರ್ಥ್ಯ ಬರೋದಿಲ್ಲ. ಅದು ದೇವರಂತೆ ಅಂತ ಹೇಳಬಾರ್ದು. ಹಾಗೆ ಸ್ವಲ್ಪ ವ್ಯತ್ಯಾಸ ಇದ್ದೇ ಇದೆ. ಅನುಗ್ರಹದಿಂದ ಒಂದು, ಮತ್ತು ಈ ಕ್ವಾಲಿಟಿ ಡಿಫರ್ ಆಗುತ್ತೆ. ಮತ್ತು ಕ್ವಾಲಿಟಿ ಡಿಫರ್ ಆಗೋದು ಎರಡನೇ ಪಾಠ. ನಚ್ಚ ಸ್ಥಾನ ಭೇದ ವಿಷ್ಣುರಪಿ. ಇವೆಲ್ಲ ಕೇಳೋ ಪ್ರಶ್ನೆಗಳೇ ಮನಸ್ಸೇ ಒಂದೇ ರೀತಿ ಪ್ರಶ್ನೆ ಬರ್ತಾನೆ ಇರುತ್ತೆ. ಅದು ಉಡುಪಿ ಕೃಷ್ಣ ಶ್ರೇಷ್ಠನು, ತಿರುಪಿ ವೆಂಕಟೇಶ ಶ್ರೇಷ್ಠನು ಅಂತ ಪ್ರಶ್ನೆ. ಮತ್ತು ನಾವು ನರಸಿಂಹದೇವ್ರ ಶ್ರೇಷ್ಠರು ವೆಂಕಟೇಶ ಶ್ರೇಷ್ಠರು ಅಂತ ಪ್ರಶ್ನೆ. ತೀರ್ಮಾನ ಮಾಡ್ಕೊಂಡಾಗಿದೆ ಈಗಾಗಲೇ. ಏನಂತ? ನರಸಿಂಹ ಭಾರಿ ಡೇಂಜರಸ್, ಉಪಯೋಗ ಇಲ್ಲ. ಅದು ವೆಂಕಟೇಶ್ವರ ಭಾಳ ಕಾಮ್ ಇರ್ತಾರೆ ಆ ಥರ. ಎಲ್ಲ ತಪ್ಪು ಕಲ್ಪನೆಗಳಿವೆಲ್ಲ. ಹಾಗೆ ತಾನೇ ಮಾಡ್ಕೊಂಡಿರೋದು. ನರಸಿಂಹದೇವರಿಗೆ ಹತ್ರ ಹೋದವರು ಇಲ್ಲಿ ಹೋಗಬಾರ್ದು, ಅಲ್ಲಿ ಹೋಗ್ಬಾರ್ದು. ದೇವರು ಪರಸ್ಪರ ರೂಪ ರೂಪಗಳಲ್ಲಿ ಭೇದ ಅಷ್ಟೇ ಇಲ್ಲ, ಜಗಳ. ಬರೀ ಭೇದ ಅಲ್ಲ, ಜಗಳ ಬೇರೆ ಇದೆ. ಅದೆಲ್ಲ ತಿಳ್ಕೊಂಡ್ಬಿಟ್ರೆ ಭಾಳ ತಪ್ಪಾಗತ್ತೆ. ಅದೆಲ್ಲ ಸಿದ್ಧಾಂತ ಗೊತ್ತಿದ್ದರೆ ಸಂಶಯ ಬರೋದಿಲ್ಲ. ಅದೇ ಹೇಳ್ತಿದ್ದೇನು, ಆ ರೀತಿ ವಿವಾದ ಮಾಡ್ಕೋತಾರೆ, ಅದು ತಿಳುವಳಿಕೆ ಇಲ್ಲ ಅಂತ ಅರ್ಥ. ಎಲ್ಲ ರೂಪಗಳು ಕೂಡ ಭಕ್ತರಿಗೆ ಎಲ್ಲವೂ ಶಾಂತ, ಅಭಕ್ತರಿಗೆ ಎಲ್ಲವೂ ಉಗ್ರನೇ. ಸ ನೇಹ ನೇಹ ನಾಸ್ತಿ ಕಿಂಚನ ಇತ್ಯಾದಿ ಶ್ರುತಿಬಲಾತ್ ಸ್ಥಾನಾನಾಂ ಭೇದ ತಸ್ಯ ಅಭೇದ ಇತಿ ವ್ಯವಸ್ಥೋಪತ್ತೇಹೇ. ಆ ತಮಾಷೆ ಹೇಗಾಗುತ್ತೆ ಅಂದರೆ, ಹೀಟರ್ ಸ್ವಿಚ್ಚನ್ನು ಹೀಟರ್ ವೈರ್ ಮುಟ್ಟಬಾರ್ದು, ಈ ಫ್ರಿಜ್ ವೈರ್ ಬಿಟ್ಟರೆ ಪರವಾಗಿಲ್ಲ ಅಂತ ಕಂಡಾಗುತ್ತೆ. ಫ್ರಿಜ್ ತಡಗಿದ್ರು ಕೂಡ ಕರೆಂಟ್ ಪಾಸ್ ಆಗೋದು ಯಾವುದದು? ಅಷ್ಟೇ ಕರೆಂಟ್. ಹೀಟರ್ನಲ್ಲಿ ಕೂಡ ಅದೇ ಕರೆಂಟೇ ಇರೋದು. ಅರ್ಥ? ನೋಡೋದಕ್ಕೆ ಅನ್ನಿಸುತ್ತೆ ಕೆಂಪು ಕಾದಿದ್ದಕ್ಕೆ ಬಿಲ್ಕ ಕಂಡ ಕಾಣುತ್ತೆ. ಅದು ಇದ್ರದಲ್ಲ, ಒಳಗಿರೋದು ನೋಡಬೇಕು. ಶಕ್ತಿ ಮಾತ್ರ ಎಷ್ಟಿದೆ ಕರೆಂಟಿಂದ? ಎಲ್ಲಿ ಸಪ್ಲೈ ಮಾಡಿದ್ರು ಅಷ್ಟೇ 230 ಹೊಡಿ. ಹಾಗೆ ದೇವರ ಶಕ್ತಿಗೆ ವ್ಯತ್ಯಾಸವೇ ಇಲ್ಲ. ಅದೆಲ್ಲ ಗೊತ್ತಾದರೆ ಭಕ್ತಿ ಜಾಸ್ತಿ ಆಗುತ್ತೆ. ಎಲ್ಲ ಹೇಳ್ತಿರೋದು ಯಾತಕ್ಕೋಸ್ಕರ? ಭಕ್ತಿ ಜಾಸ್ತಿ ಆಗೋಕ್ಕೋಸ್ಕರ. ಕೆಲವು ಬ್ಯಾಂಕ್ ಇರುತ್ತೆ, ಅಲ್ಲೊಂದೇ, ಅದು ಊರಲ್ಲೊಂದೇ ಇರೋದು, ಬೇರೆ ಬ್ರಾಂಚೇ ಇಲ್ಲ. ಆ ಇನ್ವೆಸ್ಟ್ ಮಾಡೋಕೆ ಇಷ್ಟಪಡೋದು ಯಾಕೆ? ಬೇರೆ ಊರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಕಡೆ ಬ್ರಾಂಚ್ ಇದೆ, ಏನು ಮಾಡ್ತಾನೆ? ಸುಖವಾಗಿರ್ತಾನೆ. ಯಾಕೆ ಎಲ್ಲಿ ಬೇಕಾದ್ರೆ ಎನ್ಕ್ಯಾಶ್ ಮಾಡ್ಕೋಬೋದು. ಅವಾಗೇನಾಗುತ್ತೆ ಅವನಿಗೆ? ನಿಶ್ಚಿಂತೆ. ಅದು ದೇವರು ಎಲ್ಲ ಕಡೆ ಇದ್ದಾನೆ ಅಂದರೆ ಏನಾಯ್ತು ನಮಗಾಗ? ಖುಷಿ, ಏನು ಯೋಚನೆ ಇಲ್ಲ. ಒಂದೇ ಕಡೆ ಇದ್ದರೆ ಮತ್ತೆ ಅಲ್ಲಿಗೆ ಹೋಗಬೇಕಾಗಲ್ಲ, ಆ ಪ್ರಶ್ನೆ ಇಲ್ಲ. ಅಂದರೆ ದೇವ್ರ ಲಿಮಿಟೇಷನ್ ಇಲ್ಲ, ದೇವ್ರ ಶಕ್ತಿ ಲಿಮಿಟೇಷನ್ ಇಲ್ಲ, ಇದಿಲ್ಲ. ಕೆಲವು ಬ್ರಾಂಚಲ್ಲಿ ಫುಲ್ ಕೊಡೋದಿಲ್ಲ, ಸ್ವಲ್ಪ ಸ್ವಲ್ಪ ಮಾತ್ರ ಕೊಡ್ತಾರೆ. ಕೆಲವು ಬ್ರಾಂಚಲ್ಲಿ ಎಷ್ಟು ಬೇಕಾದ್ರೂ ಕೊಡ್ತಾರೆ, ಹೆಡ್ ಆಫೀಸ್ ಬೇರೆ, ಇದು ಬೇರೆ. ದೇವರಿಲ್ಲ, ಅದು ಅಂಥ ವ್ಯತ್ಯಾಸಗಳೇ ಇಲ್ಲ. ಪೂರ್ಣಮದ ಪೂರ್ಣಮಿದ, ಅದಕ್ಕೆ ವಿವರಣೆಯಾಗಿ ಇಷ್ಟೆಲ್ಲ ಹೊರಟಿರೋದು. ನಚ ರೂಪವತ್ವ ಅರೂಪವತ್ವ ವಚನಯೋಹೋ ವಿರೋಧಾತ್ ಅಪ್ರಾಮಾಣ್ಯಂ ಅಪ್ರಾಕೃತ ರೂಪವತ್ವ ಮಿತಿ ವ್ಯವಸ್ಥೋಪತ್ತೇ ಹೇ. ಇದು ಅಷ್ಟೇ, ಎಷ್ಟು ದೊಡ್ಡ ವಿಚಾರಗಳು ಸಂಕ್ಷಿಪ್ತವಾಗಿ ಹೇಳಿಬಿಡ್ತಾರೆ ಪ್ರತಿಯೊಂದನ್ನು. ದೇವರಿ ರೂಪ ಇದೆಯೋ ಇಲ್ವೋ? ರೂಪ ಇದೆ ಅಂತಲೂ ಕೆಲವು ವಾಕ್ಯ ಇದೆ. ಯದಾ ಪಶ್ಯ ಪಶ್ಯತೆ ರುಗ್ಭವರ್ಣಂ ಕರ್ತಾರವೀಶಂ ಪುರುಷಂ ಬ್ರಹ್ಮ ಯೋನಿಂ, ಅಲ್ಲೇನಿದೆ ರೂಪ ಇದೆ ಅಂತಿದೆ. ಇನ್ನೊಂದು ಕಡೆ ಏನಿದೆ, ಪರಮಾತ್ಮ ರೂಪನೇ ಇಲ್ಲ, ಅರೂಪಮ ಸ್ಪರ್ಶವ ಸಶಬ್ದ ಅಶಬ್ದಮವ್ಯಯಂ ಅಂತ ಹೇಳಿ ರೂಪ ಇಲ್ಲ ಅಂತ ಹೇಳಿಬಿಡ್ತಾರೆ. ಏನು ವೇದವಾಕ್ಯ ಪರಸ್ಪರ ವಿರುದ್ಧ ಹೇಳುತ್ತೆ ಅಂತ ಕೇಳಿದರೆ ಏನೂ ಇಲ್ಲ, ಅಪ್ರಾಮಾಣ್ಯ ಹೇಳಬಾರ್ದು. ಅಪ್ರಾಕೃತ ರೂಪವತ್ವ ಮಿತಿ ವ್ಯವಸ್ಥೋಪತ್ತೇ. ದೇವರಿ ರೂಪ ಇದೆ, ಹೌದು, ಅಪ್ರಾಕೃತ ರೂಪ ಇದೆ. ರೂಪ ಇಲ್ಲ, ಪ್ರಾಕೃತ ರೂಪ ಇಲ್ಲ, ಏನು ವಿರೋಧ ಇಲ್ಲವೇ ಇಲ್ಲ. ಆದರೆ ಈ ರೀತಿ ಸಮನ್ವಯ ಮಾಡಿಕೊಂಡಾಗ ಶ್ರುತಿಗೆ ಅಪ್ರಾಮಾಣ್ಯನೂ ಬರಲಿಲ್ಲ, ದೇವರ ಸಾಕಾರ ನಿರಾಕಾರತ್ವಗಳು ವಿರೋಧ ಬರಲಿಲ್ಲ. ನಚ ಪರಮಾತ್ಮನ ಚೇತನತ್ವ ನ್ಯಾಯ ಸಾಮ್ಯೇನ ಜೀವಶ್ಯಾಪಿ ಅಭೇದ ಅಲ್ಪಗುಣತ್ವಾದಿ ವಿರೋಧ. ಕೊನೆಗೆ ಏನು ಮಾಡಿದ, ಪರಮಾತ್ಮ ಚೇತನ, ಜೀವನೂ ಚೇತನ. ಆದ್ದರಿಂದ ಚೇತನ ಚೇತನದರಲ್ಲಿ ಪರಸ್ಪರ ಏನಿದೆ, ಒಂದಿದೆ, ಅಭೇದ ಇದೆ. ಜೀವ ಜೀವ ಇಂದ್ರ ಅರ್ಜುನ ವಾಲಿ ಇವರಲ್ಲಿ ಅಭೇದ ಹೇಗಿದೆಯೋ ಚೇತನ ಅಲ್ಲೇ ಹೇತು ಅಷ್ಟೇ, ಚೇತನತ್ವ ಸಾಮ್ಯ. ಅದೇ ರೀತಿಯಲ್ಲಿ ದೇವರು ಚೇತನ, ನಾವು ಚೇತನ, ಅದೇ ತಾನೆ ಅದ್ವೇ ತಿಳುವುದು ಆತ್ಮತ್ವಾತ್ ಅಂತಾನೆ ಹೇತು ಅವರು. ಆತ್ಮತ್ವಾತ್ ಇವತ್ತು ಅಭಿನ್ನ ಆತ್ಮತ್ವಾತ್ ಅಂತ ಹೇಳ್ತಾರೆ. ಆದ್ದರಿಂದ ಸರಿಯಲ್ಲ. ಅಲ್ಪಗುಣತ್ವಾದಿ ವಿರೋಧ, ಆತ್ಮ ಅಂದ ಮಾತ್ರಕ್ಕೇನೆ ಎಲ್ಲ ಒಂದೇ ಆಗಬೇಕಾಗಿಲ್ಲ. ಪೂರ್ಣಗುಣದ ಆತ್ಮ ಪರಮಾತ್ಮ, ಅಲ್ಪಗುಣದ ಆತ್ಮರು ಜೀವರಾದ್ದರಿಂದ ಹಾಗೆಯೇ ಪರಸ್ಪರ ಏನಿಲ್ಲ, ಅವರಿಗೆ ಅಭೇದ ಇರೋ ಸಾಧ್ಯತೆ ಇಲ್ಲ, ಸಾಮ್ಯ ಇರೋ ಸಾಧ್ಯತೆಯೂ ಇಲ್ಲ. ಸಾಮ್ಯವೇ ರೂಲ್ಡ್ ಔಟ್ ಅಂದ ಮೇಲೆ ಅಭೇದ ಎಲ್ಲಿಂದ ಬರುತ್ತೆ ಈಗ? ಅದು ನೋಡೋದಕ್ಕೆ ಏನೇನು ಯಾವ್ಯಾವ ರೀತಿ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯ ಇದೆ, ಅಷ್ಟೆಲ್ಲ ಪ್ರಶ್ನೆಗೂ ಉತ್ತರವನ್ನು ಕೊಡ್ತಿದ್ದಾರೆ. ಅಲ್ಲಿಗೆ ನಾಳೆ ದಿವಸ ಅದ್ರ ಮುಂದಿನ ಭಾಗ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇ.